निन्दितं सौभक्तानाम् अस्माकं निर्हरे हरे सदासु कार्यं कार्यज्ञ प्रलयर्काय सप्रभ हरिकथामृत सार गुरुगळ करुणदिंदा पंडितु केळुवे परम भगवद् भक्तरिदनादरदि केळुवुदु ಆದರದಿ ಕೇಳುವುದು ಕೃಷ್ಣ. ಇಲ್ಲಿ ನಾವು ವರ್ಣ ಪ್ರಕ್ರಿಯಾ ಸಂಧಿ ನೋಡ್ತಾ ಬಂದಿದ್ದೀವಿ. ಎರಡು ಪದ್ಯಗಳಾಗಿದೆ. ಸೊ ಮೂರನೇ ಪದ್ಯಕ್ಕೆ ಎರಡು ಮೂರು ರೀತಿಯಿಂದ ಅಥವಾ ಇನ್ನೂ ಅನೇಕ ರೀತಿಯಿಂದಲೂ ನೋಡಬಹುದು ಅಂತ ಕಾಣುತ್ತೆ. ಮೂರನೇ ಪದ್ಯ ಹೀಗಿದ: ಸುದಶ ಏಕಾತ್ಮನೆನಿಸಿ ಭೂದಕ ಶಿಖಿಯೊಳು ಹತ್ತು ಕರಣದಿ ಅಧಿಪರೆನಿಸುವ ಪ್ರಾಣ ಮುಖ್ಯಾದಿತ್ಯರೊಳು ನೆಲೆಸಿ ವಿದಿತನಾಗಿದ್ದನ ವರದ ನಿರವಧಿಕ ಮಹಿಮನು ಸಕಲ ವಿಷಯವ ನಿಧನ ನಾಮಕ ಸಂಕರುಷಣಾಹ್ವಯನು ಸ್ವೀಕರಿಪ. ಇಲ್ಲೇನ್ ಹೇಳ್ತಾ ಇದ್ದಾರಂದ್ರೆ ತ್ರಿದಶ ಇದಕ್ಕೆ ಒಂದು ಲೈನ್ ಆಫ್ ಮೀನಿಂಗ್ ಏನ್ ಕೊಡ್ತಾ ಇದ್ದಾರಂದ್ರೆ ತ್ರಿದಶ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಮೀನಿಂಗ್. ತ್ರಿದಶ ಅಂದ್ರೆ 13. ಏಕಾತ್ಮನೆನಿಸಿ ತ್ರಿದಶ ಏಕಾತ್ಮನೆನಿಸಿ ಅಂದ್ರೆ ಏಕಾತ್ಮ ಅಂದ್ರೆ ಒಂದು ಅಂತ ತಕೊಳ್ತಾರೆ. ತ್ರಿದಶ ಏಕಾತ್ಮ ಒಂದು. ಆ ಏಕಾತ್ಮನೆನಿಸಿ ಭೂ ಉದಕ ಶಿಖಿಯೋಳು. ಸೊ ಭೂ ಉದಕ ಶಿಖಿಯೋಳು ಅಂದ್ರೆ ಅಲ್ಲಿ ಮೂರು ಬರುತ್ತೆ. ಸೊ ಈ ಮೂರನ್ನು ತಕೊಂಡು ತರ್ಟೀನ್ ಆಮೇಲೆ ಒಂದು ಏಕಾತ್ಮ ಆಮೇಲೆ ಏಕಾತ್ಮನೆನಿಸಿ ಪ್ಲಸ್ ಭೂ ಉದಕ ಶಿಖಿಯೋಳು ಅಂತ ಕೇಳುವಾಗ ಕಾಣಿಸುವಂತದ್ದು ಭೂಮಿ ಉದಕ ಅಪ್ಪು ಆಮೇಲೆ ತೇಜಸ್ಸು ಜೊತೆಯಿಂದ ಪಂಚಭೂತ ಅಂತ. ಆ ಒಂದು ಪಂಚಭೂತ ಜೊತೆಯಲ್ಲಿ ತನ್ಮಾತ್ರಗಳು ಇರೋದಿಲ್ಲ, ಬಿಕಾಸ್ ಅದೇ ಮೂಲ ಆಗತ್ತೆ. ಸೊ ಪಂಚಭೂತ ಮತ್ತು ಪಂಚ ತನ್ಮಾತ್ರ ಅಂದ್ರೆ 10 ಅಂತ ಆಗ್ಬಿಡುತ್ತೆ. ಸೊ ಇದನ್ನ ಇಟ್ಟುಕೊಂಡು ಒಂದು ರೀತಿಯಾದ ವ್ಯಾಖ್ಯಾನ ಅಂದ್ರೆ ಏನು, 13 + 1 + 5 + 5 ಅಂದ್ರೆ 24 ಅಂತ ಆಗತ್ತೆ. 24 ತತ್ವಗಳು ಅಂತ ಆಗತ್ತೆ. ಸೊ ತ್ರಿದಶ ಏಕಾತ್ಮ ನೆನೆಸಿ ಭೂ ಉದಕ ಶಿಖಿಯೋಳು ಹತ್ತು ಕರಣದಿ ಅಂದ್ರೆ ಕರಣ ಆಲ್ರೆಡಿ 10 ಕರಣದಿ ಅಂತ ಬಂದಾಗ 10 ಇಂದ್ರಿಯಗಳು 10 ಕರಣದಿ ಇದು ತನಕ ಎಲ್ಲವೂ ಜಡವೇ ಆಯಿತು. ಇದು ಜೊತೆಯಲ್ಲಿ ಅಧಿಪರೆನಿಸುವ ಪ್ರಾಣ ಮುಖ್ಯಾದಿತ್ಯರೊಳಗೆ ನೆಲೆಸಿದ್ದು ಇವರು ಅಂದ್ರೆ ಬೇಸಿಕಲಿ ಏನ್ ಹೇಳ್ತಾ ಇದ್ದಾರಂದ್ರೆ 24 ತತ್ವಗಳು ಮತ್ತು 24 ತತ್ವದಿಂದ ಬಂದ ಈ ದೇಹ ಇಲ್ಲಿ ಇರುವಂತ 10 ಕರಣ ಇದು ಒಂದೊಂದಲ್ಲಿನೂ ಇರುವಂತ ಕರಣದಿ ಅಧಿಪರೆನಿಸುವ ಅಂದ್ರೆ ಇದು ಎಲ್ಲದಕ್ಕೇನು ಅಧಿಪರೆನಿಸುವ ಪ್ರಾಣ ಮುಖ್ಯ ಪ್ರಾಣ ಮುಂತಾದ ಆದಿತ್ಯರೊಳಗೆ ಅಂದ್ರೆ ಸೂರ್ಯ ಅಂತ ಇಲ್ಲಿ ಅರ್ಥ ಅಲ್ಲ. ಆದಿತ್ಯರೊಳಗೆ ಅಂದ್ರೆ ಆದಿಯಲ್ಲಿ ಇರುವಂತ ಅತ್ಯ ಅಂದ್ರೆ ಇರುವುದು ಆದಿಯಿಂದ ಇರುವರು ಅಂದ್ರೆ ಸೃಷ್ಟಿ ಬ್ರಹ್ಮಾಂಡ ಸೃಷ್ಟಿಲಾಗಕ್ಕೆ ಹಿಂದೆಯಿಂದ ಇದ್ದ ದೇವತೆಗಳು ತತ್ವಾದಿ ಅಂದ್ರೆ ಬೇಸಿಕಲಿ ತಾತ್ವಿಕ ಬ್ರಹ್ಮಾಂಡ ಸೃಷ್ಟಿಯಾಗಲಿಕ್ಕೆ ಮುಂದೆನೆ ಇದ್ರು ಅಂದ್ರೆ ಅದು ಆದಿ ದೇವತೆಗಳು ಅಂದ್ರೆ ತತ್ವಾಭಿಮಾನಿ ದೇವತೆಗಳು. ಸೊ ಇವರಲ್ಲಿ ನೆಲೆಸಿದ್ದು ವಿದಿತನಾಗಿರೋದು ಅಂದ್ರೆ ವಿದಿತ ಅಂದ್ರೆ ಆ ಒಂದು ಭೋಗ್ಯ ವಸ್ತು ಅಂದ್ರೆ ಇಷ್ಟು ತನಕ ಹೇಳಿರುವುದು ಈ ಒಂದು ಎರಡು ಹೇಳ್ತಾರಲ್ಲ ತಿನ್ನುವನು ತಿನ್ನಲ್ಪಡುವುದು ಅಂತ ಹೇಳ್ತಾರೆ. ಸೊ ಇದರಲ್ಲಿ ಇರುವಂತ ದೇವತೆಗಳು ಅದರಿಂದ ಸಹಿತವಾದ ಈ ದೇಹದಲ್ಲಿ ಇರುವಂತ ನಾವು ಎಲ್ಲ ಈಟರ್ಸ್ ಆಫ್ ಫುಡ್ ಅದ್ರ ಜೊತೆಯಲ್ಲಿ ವಿದಿತನಾಗಿದ್ದು ಅಂದ್ರೆ ಭೋಜ್ಯ ವಸ್ತುಗಳಲ್ಲಿ ಆ ಭೋಗವನ್ನ ಕೊಡುವಂತ ಆ ವಸ್ತುಗಳು ಜಡ ವಸ್ತುಗಳಲ್ಲಿ ಆ ವಸ್ತುಗಳೇನು ಅಲ್ಲಿನೂ ಇದೇ ದೇವತೆಗಳನ್ನ 24 ತತ್ವಗಳೇ ಅಲ್ಲಿನೂ ಇದೆ ಅಲ್ಲಿನೂ ಇದ್ದು ವಿದಿತನಾಗಿದ್ದ ಅನವರತ ಎಲ್ಲ ಅನವರತವಾದ ಯಾವತ್ತು ಆಲ್ವೇಸ್ ನಿರವಧಿಕ ಮಹಿಮನು ನಿರವಧಿಕ ಮಹಿಮನು ಅಂದ್ರೆ ಇವನ ಮಹಿಮೆ ಇದು ಇಟ್ಟುಕೊಂಡು ಇವನು ಮಾಡುವಂತ ಕೆಲಸಗಳು ಅಂದ್ರೆ ಇಷ್ಟು 24 ತತ್ವದಿಂದ ಆದ ಜಡ ಮತ್ತು ಜಡದಿಂದ ಕೂಡಿದ ಜೀವ ಅಲ್ಲಿರುವಂತಹ ದೇವತೆಗಳು ಎಲ್ಲವೂ ತಕೊಂಡ ಪ್ರತಿ ಒಂದಲ್ಲಿನೂ ಅವನು ನೆಲೆಸಿದ್ದು ನಿರವಧಿಕ ಮಹಿಮನು ಅಂದ್ರೆ ಅವನಿಗೆ ಸಾಟಿಯಾದವನ ಅವನು ಮಹಿಮಾ ಮಹಿಮಾ ಇದೆ ಅಧಿಕ ಮಹಿಮ ಇರೋರು ಅನೇಕರಿರ್ತಾರ, ನಿರವಧಿಕ ಇವನಿಗೆ ಸಾಟಿಯಾಗಿ ಯಾರಿಗೇನು ಇಲ್ಲ, ಯಾವರಲ್ಲಿನೂ ಇಲ್ಲ. ಸೊ ನಿರವಧಿಕ ಮಹಿಮನು ಸಕಲ ವಿಷಯವ ಎಲ್ಲಾ ವಿಷಯಗಳೊಂದು, ಏನೇನು ವಿಷಯಗಳು, ಆಯಾ ಇಂದ್ರಿಯಕ್ಕೆ 24 ತತ್ವಗಳು, 24 ತತ್ವದಿಂದ ಆಯಾ ಪ್ರತಿ ಒಂದಕ್ಕೇನು ಆಗುವಂತ ಸಂಪರ್ಕ ವಿಷಯಗಳು, ಈ ವಿಷಯಗಳನ್ನ ಸಕಲ ವಿಷಯವ ನಿಧನ ನಾಮಕ ಸಂಕರ್ಷಣಾಹ್ವಯನ ಸ್ವೀಕರಿಪ, ಸಂಕರ್ಷಣ ರೂಪದಿಂದ ಸ್ವೀಕರಿಸ್ತಾನ. ಯಾಕೆಂದ್ರೆ ಸಂಕರ್ಷಣ ರೂಪ ನಿಧನ ಅಂದ್ರೆ ಸೃಷ್ಟಿಗೆ ತಂದು ಇದೆಲ್ಲ ಈ ಒಂದು ಕರ್ಮ ಫಲ ಅಂದ್ರೆ ಬೇಸಿಕಲಿ ಸೃಷ್ಟಿಗೆ ತರೋದು ನಾವು ಭೋಜನ ರಸ ವಿಭಾಗ ಸಂಧಿಯಲ್ಲಿ ಇನ್ನೂ ನೋಡಿದ್ದೀವಿ. ಸೃಷ್ಟಿಗೆ ತರೋದು ಅಂದ್ರೆ ಏನು ಅಂದ್ರೆ ನಾವು ಮಾಡಿದ ಅನಾದಿ ಕರ್ಮದಿಂದ, ಅನಾದಿ ಕರ್ಮ ಆಗ್ತಾನೆ ಇರತ್ತದು, ಆ ಕರ್ಮದಿಂದ ಅದು ಫಲ ಸುಕೃತ ದುಷ್ಕೃತ, ಆ ಫಲ ಭೋಜನ, ಆ ಕರ್ಮಗಳನ್ನ ಕರ್ಮ ಫಲಗಳನ್ನ ಉಣಿಸೋದು, ಆ ಕರ್ಮ ಫಲಗಳನ್ನ ಆ ಕರ್ಮದಿಂದ ಬಂದ ಫಲಗಳನ್ನ ಅನುಭವಿಸುತ್ತಾ ಆ ನಾಲೆಡ್ಜ್ ಜ್ಞಾನವನ್ನ ಪಡೆದು ಈ ಒಂದು ಲಿಂಗ ದೇಹ ಭಂಗ ಮಾಡಿಕೊಂಡು ಹೋಗ್ಬೇಕು, ಅದಕ್ಕೆ ಕೊನೆಯಲ್ಲಿ ನಿಧನ. ಸೊ ಆ ಸಕಲ ವಿಷಯವ ನಿಧನ ನಾಮಕ ಸಂಕರ್ಷಣ, ನಿಧನ ಅಂದ್ರೆ ಎಲ್ಲವನ್ನು ಒಳಗೆ ಅನುಭವಿಸಿ ಆ ಎಲ್ಲವೂ ಸಂಹಾರ ಮಾಡುವಂತ, ಕೊನೆಯಲ್ಲಿ ಸಂಹಾರ ಮಾಡುವಂತ ನಿಧನ. ಅವನು ನಾಮಕ ಸಂಕರ್ಷಣಾಹ್ವನ್ನು ಸ್ವೀಕರಿಪ, ಅವನು ತಗೊಳ್ತಾನಂತ ಒಂದು ಲೇಯರ್ ಆಫ್ ಮೀನಿಂಗ್ ಆಗತ್ತ. ಇನ್ನೊಂದು ಲೇಯರ್ ಆಫ್ ಮೀನಿಂಗ್ ಹೇಗಿದೆ ಅಂದ್ರೆ ತ್ರಿದಶ, ಇನ್ನು 2 ಲೇಯರ್ಸ್ ಆಫ್ ಮೀನಿಂಗ್ ಬರ್ಬೋದು. ತ್ರಿದಶ ಅಂದ್ರೆ 13 ತಗೊಳ್ಳಿ, ತ್ರಿದಶ ಅಂದ್ರೆ 13 13 ವಸ್ತುಗಳಲ್ಲಿ ಅವನು ಏಕಾತ್ಮ, 13 ವಸ್ತುಗಳಲ್ಲಿ ಅವನು ಇದ್ದಾನೆ. ಇವಾಗ 24 ವಸ್ತು ಅಲ್ಲ ಇದು, ಓನ್ಲಿ 13 ವಸ್ತುಗಳಲ್ಲಿ ಇವನು ಇದ್ದಾನೆ. ಹೇಗಿದ್ದಾನೆ ಅಂದ್ರೆ ಏಕ, ಏಕ ಅಂಬೋದಕ್ಕೆ ನಾವು ಮೀನಿಂಗ್ ಹಿಂದೆ ನೋಡಿದ್ದೀವಿ. ಏಕ ಅಂದ್ರೆ ಅಲ್ಲಿ ಹೇಳಿರುವಂತ ಏಕ ಅಂತ ನಾವು ಎಲ್ಲಿ ನೋಡಿದೀವಿ, 8th ಸಂಧಿಯಲ್ಲಿನು ಏಕ ಅಂಬೋದನ್ನ ನೋಡಿದ್ವಿ, ಅನೇಕ ಕಡೆ ಬಂದಿದೆ ಏಕ ಅಂಬೋದು. ಸೊ ಏಕಾತ್ಮ ಅಂತ ಬಂದಿದೆ. ಸೊ ಏಕ ಅಂಬೋ ಅಲ್ಲಿ ಹೇಳಿರುವಂತ ಮೀನಿಂಗ್ ಅಂದ್ರೆ ಈ 13 ಅವನು ಏಕ, ಯಾವ್ದು 13 ಏಕ ಅವನು ಅಂದ್ರೆ ಅದನ್ನೇ ಅಲ್ಲಿ ವಿವರ ಮಾಡ್ತಾ ಇದ್ದಾರೆ. ತ್ರಿದಶದಲ್ಲಿ ಏಕಾತ್ಮ ಏನು, ತ್ರಿದಶ ಅಂಬೋದು ಏನು ಅಂದ್ರೆ ಭೂ ಉದಕ ಶಿಖಿ ಅಂದ್ರೆ ಇಲ್ಲಿ ಪಂಚಭೂತ ಹೇಳಿಲ್ಲ, ಭೂ ಉದಕ ಶಿಖಿಯೊಳಗೆ ಅಂದ್ರೆ ಭೂ ಅಂದ್ರೆ ಪೃಥ್ವಿ ಅನ್ನಮಯ, ಆಮೇಲೆ ಉದಕ ಅಂದ್ರೆ ಪ್ರಾಣಮಯ, ಅದು ಭೋಜನ ರಸ ವಿಭಾಗ ಸಂಧಿಯಲ್ಲಿ ಬಂದದ್ದನ್ನ ಹಾಕೋಬೇಕು. ಅನ್ನಮಯ ಪ್ರಾಣಮಯ ಮನೋಮಯ ಮೂರನ್ನ ಹೇಳಿದ್ದಾರೆ, ಅಥವಾ ಭೂ ಪೃಥ್ವಿ ಅಪ್ಪು ತೇಜಸ್ಸು, ಪೃಥ್ವಿ ಅಪ್ಪು ತೇಜಸ್ಸು ಅಂಬೋದಲ್ಲಿ ಇದು ಮೂರನ್ನ ಯಾಕೆ ಹೇಳಿದ್ದಾರೆ, ಉಳಿದ ಎರಡು ಯಾಕೆ ತಕೊಂಡು ಬಂದಿಲ್ಲ ಅಂದ್ರೆ ಉಪನಿಷತ್ತುಗಳಲ್ಲಿ ಒಂದು ಉಪಾಸನೆಯನ್ನು ಹೇಳಿದ್ದಾರೆ. ಇದು ಬೃಹದಾರಣ್ಯಕ ಉಪನಿಷತ್ತಲ್ಲಿ 2 ಅಧ್ಯಾಯದಲ್ಲೇ ಬರುತ್ತೆ. ಮೂರ್ತ ಅಮೂರ್ತ ಬ್ರಾಹ್ಮಣ ಅಂತಾನೆ ಬರುತ್ತೆ, ಮೂರ್ತ ಅಮೂರ್ತ ಅಂತ. ಏನು ಮೂರ್ತ ಏನು ಅಮೂರ್ತ ಅಂದ್ರೆ, ಮೂರ್ತ ಅಂದ್ರೆ ಮೂರ್ತಿ ಉಳ್ಳದು ಅಂದ್ರೆ ಕಣ್ಣಿಗೆ ಕಾಣಿಸುವಂತದ್ದು, ಕಣ್ಣಿಗೆ ಕಾಣ ಪೃಥ್ವಿಯಿಂದ ಬಂದ ಶರೀರ ಕಣ್ಣಿಗೆ ಕಾಣಿಸುತ್ತೆ, ಆಮೇಲೆ ಅಪ್ಪು ಬ್ರಾಸರ್ ಫಾರ್ಮ್ ತಕೊಂಡ್ರೆ ನೀರು ಕಾಣಿಸುತ್ತೆ, ಬೆಂಕಿ ಕಾಣಿಸುತ್ತೆ, ಗಾಳಿ ಆಕಾಶ ಕಾಣಿಸೋದಲ್ಲ, ಅದಕ್ಕೆ ಅಮೂರ್ತ ಅಂತ ಹೇಳ್ತಾರೆ. ಮೂರ್ತ ಅಂದ್ರೆ ಕಣ್ಣಿಗೆ ಕಾಣಿಸುವಂತದ್ದು ಅಂಬೋದು. ಸೊ ಇದ ಮೂರನ್ನ ಅಂದ್ರೆ ಬೇಸಿಕಲಿ ನಮ್ಮ ಸಾಧನೆಯಲ್ಲಿ ಹೀಗೆ ಮಾಡ್ತೀವಿ, ನಾವು ಸಾಧನೆಯಲ್ಲಿ ನಾವು ಬಳಸುವಂತ ಯಾವುದೇ ತ್ರಿವೃತ್ತಕರಣ ಅಂತಾನೆ ಹೇಳ್ತೀವಿ ಈ ಮೂರು, ಬಿಕಾಸ್ ಅದರ್ ಟು ವಿ ಡೋಂಟ್ ಇವನ್ ಸಿ ಅಂಡ್ ಇಟ್ ಈಸ್ ದೇರ್ ಎವ್ರಿವೇರ್. ಅದನ್ನ ತಕೊಂಡು ನಾವು ಮಾಡೋದು ಏನು ಇಲ್ಲ, ಪ್ರಾಣಾಯಾಮ ಒಂದು ಬಿಟ್ರೆ ಏನು ಮಾಡೋದು ಒಂದು ಇಲ್ಲ. ಸೊ ಅದು ಇದ್ದೆ, ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಅಮೂರ್ತ ಅಂತ ಹೇಳ್ಬಿಟ್ಟು ಇದು ಮೂರ್ತ ಅಂತ ಹೇಳ್ಬಿಟ್ಟು ಈ ಮೂರನ್ನ ತಗೊಳ್ತಾರೆ, ಭೂ ಉದಕ ಶಿಖಿ ಮನೋ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ, ಈ ಮೂರು ಕೋಶಗಳನ್ನ ಶುದ್ಧಿ ಮಾಡೋದು. ಈ ಮೂರು ಕೋಶದಲ್ಲಿ ಇದ್ದು ಏನ್ ಮಾಡ್ತೀವಿ, ಪ್ಲಸ್ ಕರಣಗಳು ಬರೋ, ಕರಣಗಳು ಅಂದ್ರೆ ಇಂದ್ರಿಯಗಳು, ಈ ಇಂದ್ರಿಯಗಳು ನಮ್ಗೆ ಜ್ಞಾನೇಂದ್ರಿಯಗಳು ಬೇಕು, ಕರ್ಮೇಂದ್ರಿಯಗಳು ಬೇಕು. ಇಲ್ಲಿ ಮಾತ್ರ ಆಕಾಶ ತತ್ವ ಆಕಾಶ ವಾಯುಗೆ ಸೇರಿರುವಂತ ಆ ಒಂದು ಸೂಕ್ಷ್ಮ ಫಾರ್ಮ್ ಆಫ್ ಇಂದ್ರಿಯ, ಅದಕ್ಕೆ ಸಂಬಂಧಪಟ್ಟ ಪಂಚೀಕರಣದಲ್ಲಿ ಬರುವುದು ಯಾವುದನ್ನು ತಗೊಂಡಿಲ್ಲ. ಬಿಕಾಸ್ ಇದೆಲ್ಲ ಬೇಕು, ಮಾತಾಡ್ಲಿಕ್ಕೆ ಬಾಯಿ ಬೇಕು, ಕಿವಿ ಬೇಕು, ಇದೆಲ್ಲ ಇಂದ್ರಿಯಗಳು ಈ ದೇಹದಲ್ಲಿ ನಮ್ಗೆ ಬೇಕು. ಸೊ ಈ ದೇಹದಲ್ಲಿಂದ ನಾವು ಮಾಡೋದು ಅಂದ್ರೆ ಅನ್ನಮಯ ಕೋಶದಿಂದನೇ ಕೆಲಸವೆಲ್ಲ ಮಾಡಬೇಕಾಗಿ ಬರುತ್ತೆ. ಅನ್ನಮಯ ಕೋಶ ದೇಹ ಇದ್ದ ಕಾರಣದಿಂದ ದೇಹ ಇರುವಂತ ಮಣ್ಣು ನೀರನ್ನೊಂದ ಈ ದೇಹ ಇರುವ ಕಾರಣದಿಂದಲೇ ನಾವು ಕೆಲಸಗಳನ್ನ ಮಾಡಕ್ಕಾಗತ್ತೆ. ಸೊ ಮಣ್ಣು ನೀರಿದೆ, ಮಣ್ಣು ನೀರಿದ್ರೆ ಸಾಲದು. ಆ ಪ್ರಾಣಮಯ ಕೋಶ, ಪ್ರಾಣಮಯ ಕೋಶ ಅಂಬುದು ಗಾಳಿ ಅಂತ ಹೇಳೋದಿಲ್ಲ, ಅದು ಬಂದು ಉದಕ ಪ್ರಧಾನ ಅನ್ನಮಯ ಕೋಶ. ಅನ್ನ ಪ್ರಧಾನ ಆದ್ರೆ ಅದು ಭೋಜನ ರಸ ವಿಭಾಗ ಸಂಧಿಯಲ್ಲಿ ನೋಡಿದ್ದೀವಿ, ಪಂಚೀಕರಣದಲ್ಲಿ ನೋಡಿದ್ದೀವಿ. ಪ್ರಾಣಮಯ ಕೋಶ ಅಂತ ಬರುವಾಗ ಅಲ್ಲಿ ಪ್ರಾಣಮಯಕ್ಕೆ ಉದಕ ಪ್ರಧಾನ ಅಂತ ತಗೊಳ್ತಾರೆ. ಇದು ನಮ್ಮ ಜೀವನದಲ್ಲಿನು ಏನು ಉಸಿರು ಕಟ್ಟತ್ತೆ ಅಂದ್ರೆ ಒಂದು ಗಾಳಿ ಹಾಕು ಅಂತ ಹೇಳಲ್ಲ, ಸ್ವಲ್ಪ ನೀರು ಕುಡಿ ಅಂತಾನೆ ಹೇಳ್ತಾರ. ಉದಕದಿಂದಲೇ ಎಲ್ಲ ಬರೋದು. ಉದಕ ಪ್ರಧಾನ ಗಾಳಿ ಇರಬಹುದು, ಬಟ್ ಉದಕ ಅಂಬೋದೇ ಅಲ್ಲಿ ಮೇನ್ ಆಗಿ ಬರ್ತ. ಮೂರೇ ತಕೊಂಡ್ರೆ ಭೂ ಉದಕ ಶಿಖಿ ಅಂತ ಮೂರು ತಕೊಂಡ್ರೆ ಅನ್ನಮಯ ಪ್ರಾಣಮಯ ಕೋಶ ಬಂದು ಉದಕ ಪ್ರಧಾನ. ಮನೋಮಯ ಕೋಶ ಅಂದ್ರೆ ಮನೋಮಯ ಕೋಶ ಅಂಬೋದು ನಮ್ಗೆ ಎಕ್ಸ್ಪೀರಿಯನ್ಸ್ ತೇಜೋ, ಅದು ತೇಜಸ್ಸು ಪ್ರಧಾನವಾಗಿದೆ ಅಂತ. ಮನೋಮಯ ಇಲ್ಲಿ ಕೂತ್ಕೊಂಡು ನಿಮ್ಮ ಊರ್ಲಿ ನೀವ್ ಏನ್ ಮಾಡ್ತೀರಾ ಅಲ್ಲಿ ಇದ್ದೀರಾ ಅಂತ ನಿಮ್ಮ ಹೆಸರು ಕೇಳಿದ ಮೇಲೆ ನಿಮ್ಮ ಊರು ನಿಮ್ಮ ಮನೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗುತ್ತೆ. ಫಾಸ್ಟ್ ಲೈಟ್ ಲೈಟ್ನಿಂಗ್ ಸ್ಪೀಡ್ ಲಿ ಹೋಗೋದು. ಸೊ ಮನೋಮಯ ಕೋಶ ಅಂಬುದು ತೇಜಸ್ಸು ಅದಕ್ಕೆ ಜಾಸ್ತಿಯಾಗಿ ಇರುತ್ತೆ ಅದಕ್ಕೆ. ಸೊ ಈ ಮೂರನ್ನ ಉಪಯೋಗ ಮಾಡಿನೇ ನಾವು ಸಾಧನೆಗಳನ್ನ ಮಾಡ್ಲಿಕ್ಕಾಗತ್ತೆ. ಸೊ ಇದಕ್ಕೆ ಇದು ಮೂರನ್ನ ಹೇಳಿದ್ದಾರೆ. ಸೊ ಏನಾಯ್ತು ಇವಾಗ ಭೂ ಉದಕ ಶಿಖಿ ಮೂರಾಯ್ತು. ಮೂರನಿಂದ ಸೇರಿ ನಾವು ಏನು ಉಪಯೋಗ ಮಾಡ್ತೀವಿ ಅಂದ್ರೆ ಪಂಚ ಜ್ಞಾನೇಂದ್ರಿಯನ್ನ ಉಪಯೋಗ ಮಾಡ್ತೀವಿ. ವಿಷಯಗಳನ್ನ ತಿಳ್ಕೊಳ್ಳಕ್ಕೆ ಜ್ಞಾನೇಂದ್ರಿಯಗಳು ಬೇಕೇ ಬೇಕು, ಕರ್ಮ ಮಾಡ್ಲಿಕ್ಕೆ ಕರ್ಮೇಂದ್ರಿಯಗಳು ಬೇಕೇ ಬೇಕು. ಸೊ ಈ ಹತ್ತು ಬೇಕಾಗಿರುತ್ತೆ. ಸೊ ಇವಾಗ ಏನಾಯ್ತು, 13 ಆಯ್ತು. ಭೂ ಉದಕ ಶಿಖಿ ಅಥವಾ ಅನ್ನಮಯ ಪ್ರಾಣಮಯ ಮನೋಮಯ ಕೋಶ ಮತ್ತು ಆ ಕೋಶದಿಂದ ನಿರ್ಮಿತವಾದ ಈ ದೇಹದಲ್ಲಿ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ. ಸೊ ಈ 13 ದಿಸ್ ಗ್ರೂಪಿಂಗ್ ಆಫ್ 13 ಬಿಕಮ್ಸ್ ಇಂಪಾರ್ಟೆಂಟ್ ಫಾರ್ ಸಾಧನೆ ಮಾಡ್ಲಕ್ಕೆ. ಸೊ ಈ ಮೂರು ಈ ಒಂದು 13 ಆಗತ್ತೆ. ಸೊ ಇವಾಗ ಏನಾಯ್ತು, ತ್ರಿದಶ ಏಕಾತ್ಮ ತ್ರಿದಶ ಅಂತ ಬಂದವಾಗ 13 3 ದಶ 3/10 13. ಸೊ ಏನು 13 ಎಂಬುದನ್ನ ದಾಸರೇ ಇದು ಈ 13 ಅಂತ ಹೇಳಿದ್ದಾರೆ. ಸೊ ಈ 13 ನಮಗೆ ಸಾಧನೆಗೆ ಬರುವಂತ ಈ 13 ಏಕಾತ್ಮ ಅವನೇ ಪ್ರಧಾನ. ಇವಾಗ ಅದು ಏಕಾತ್ಮ ಎಂಬ ಅರ್ಥವನ್ನೇ ಇಲ್ಲಿ ಇಟ್ಕೊಳ್ಳೋದು. ಏಕಾತ್ಮ ಅಂದ್ರೆ ಏನು, ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಮೀನಿಂಗ್ ನಮ್ಗೆ ಗೊತ್ತಿರೋದು, ಅವನೇ ಪ್ರಧಾನ. ಏಕ ಅಂದ್ರೆ ಪ್ರಧಾನ ಅಂತ ಒಂದು ಪ್ರಸಿದ್ಧವಾದ, ಅವನೇ ಮುಖ್ಯ ಅಂತ ಒಂದು ಅರ್ಥ ಆಗತ್ತೆ. ಇನ್ನೊಂದು ಅರ್ಥ ಏನು, ಅದು ಈ 13 ದೇವತೆಗಳೆಲ್ಲ ಇದ್ದಾರೆ. ದೇವತೆಗಳ ಪ್ರತಿ ದೇವತೆಗಳಲ್ಲಿನೂ ಇವನು ಇದ್ದಾನೆ, ಅಷ್ಟು ಅನೇಕ ಅನೇಕ ರೂಪದಲ್ಲಿನೂ ಇದ್ದಾನೆ. ಪ್ಲಸ್ ಅವರವರ ಒಳಗೆ ಸಾಧನೆ ಒಬ್ಬೊಬ್ಬರನ್ನ ಮಾಡಬೇಕಂದ್ರೆ ಅವರವರ ಒಳಗೆ ಅವರವರ ಬಿಂಬರೂಪದಿಂದಲೂ ಇದ್ದಾನೆ. ಅದು ಏನೋ ಬೇರೆ ಬೇರೆ ಬಿಂಬರೂಪ ಇರುತ್ತೆ. ಸೊ ಇಷ್ಟಲಿನ ಇರುವನು ಏಕ ಅಂದ್ರೆ ಒಬ್ಬನೇ ಅಂತ, ಅದು ಒಂದು ಅರ್ಥ ಏಕ ಅಂಬುದು. ಇನ್ನೊಂದು ಏಕ ಅಂದ್ರೆ ಏನು ಅಂದ್ರೆ ಇಲ್ಲಿ ನಮ್ಗೆ ಬೇಕಾದ್ದು ವರ್ಣ ಪ್ರಕ್ರಿಯಾ ಸಂಧಿ. ವರ್ಣ ಪ್ರಕ್ರಿಯಾಕ್ಕೇನೆ ಇದಕ್ಕೇನೆ ಮುಂದೆ ಹಿಂದೆ ಅಷ್ಟು ಒಂದು ಹೇಳ್ಬಿಡ್ತು, ಇಲ್ಲಿ ವರ್ಣ ಏನು ಬಂದೇ ಇಲ್ಲ. ಏನ್ ವಿಷಯ ಅಂದ್ರೆ ಆ 51 ಇರುವಂತ ಏಕ ಏಕಾತ್ಮನೇ ನಮ್ಮ ಏಕಾತ್ಮನೇ ಅಂತ ಹೇಳ್ತೀವಲ್ಲ ಮಾತೃಕಾನ್ಯಾಸದಲ್ಲಿ ಬರುವಾಗ, ಆ ಏಕ ಈ 50 ರೂಪಗಳಲ್ಲಿ ಇರುವಂತ ಏಕ ಅಂತ, ಆ ಏಕನ ಅವನು ಏಕ, ಆ ಏಕವನ್ನ ತಂದು ಇಲ್ಲಿ ಇಡೋದು ಏಕಾತ್ಮ ಅಂತ. ಇನ್ನೊಂದು ಅವನು ಏಕ ಏನ್ ಮಾಡ್ತಾನಂದ್ರೆ ಅವನೇ ಏಕ ಅಂಬೋದಕ್ಕೆ ಅಬ್ರಿವಿಯೇಷನ್ ಏನು ಅಂದ್ರೆ ಇಟ್ಸ್ ಅನ್ ಅಬ್ರಿವಿಯೇಷನ್ ಫಾರ್ ಏಕ ಏವ ಕರೋತಿ. ಅವನು ಒಬ್ಬನೇ ಮಾಡ್ತಾನೆ. ಏನ್ ಅವನು ಒಬ್ಬನೇ ಮಾಡ್ತಾನಂದ್ರೆ ಏನರ್ಥ, ಅವನು ಒಬ್ಬನೇ ಸ್ವತಂತ್ರನಾಗ ಮಾಡ್ತಾನ ಆ ಚಿಂತನೆ. ಆಮೇಲೆ ಏಕ ಅಂತ ಹೇಳುವಾಗ ಸೇಮ್ ಸ್ವತಂತ್ರದ ಡಿಫ್ರೆಂಟ್ ಮುಖವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಏಕ ಅಂದ್ರೆ ಅಸಹಾಯ, ಅವನು ಒಬ್ಬನೇ ನಿಂತಿದ್ದಾನ್ರಿ ಅಲ್ಲಿ ಅಂತ ಹೇಳ್ತೀವಿ. ಅಂದ್ರೆ ಯಾರ ಸಹಾಯವೂ ಇಲ್ಲದೆ ಪಾಪ ನಿಂತಿದ್ದಾನೆ ಅಂತ. ಅಂದ್ರೆ ಅಸಹಾಯಕ ಅಂದ್ರೆ ಯಾರ ಸಹಾಯವೂ ಇವನ್ಗೆ ಬೇಕಾಗಿಲ್ಲ, ಇವನೊಬ್ಬನೇ ಅಂತ ಅದನ್ನ ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ತಾ ಇದ್ದಂದ್ರೆ ಏಕ ಅಂದ್ರೆ ಅವನಿಗೆ ಅವನೊಬ್ಬನೇ ಪುರುಷ, ಉಳಿದವ್ರು ಯಾರು ಯಾರು ಇಲ್ಲ, ಅಂದ್ರೆ ಅವನಿಗೆ ಸಾಟಿಯಾದವರು ಯಾರು ಇಲ್ಲ ಅಂತ ಬರುತ್ತೆ. ಆಮೇಲೆ ಇನ್ನೊಂದು ಅವನು ಏಕ ಅಂತ ಯಾಕೆ ಹೇಳ್ತಾರಂದ್ರೆ ಅವನಿಗೆ ನಮ್ಮಂತೆ ನಮಗೆ ಈ ಜೀವ ನಮ್ಗೆ ಜೀವ ಅಂತ ಒಂದಿದೆ, ಜೀವಕ್ಕೆ ದೇಹ ಅಂತ ಒಂದಿದೆ, ನಮ್ಗೆ ಏಕ ಇಲ್ಲ. ಈ ದೇಹ ಬರುತ್ತೆ ಹೋಗತ್ತೆ, ಈ ಜಡ ದೇಹ ಸಹಿತವಾಗಿತ್ತು ಮುಕ್ತ ಆದ ಮೇಲೆ, ಮುಕ್ತ ಆದ ಮೇಲೆ ದೆನ್ ನಿಮಗೆ ಅವರ ಒಂದೇ ದೇಹ ಇರಬಹುದು, ಚೈತನ್ಯ ದೇಹ ಇರಬಹುದು. ಅದಕ್ಕೆ ಮುಂಚೆ ಅವನಿಗೇನು ಅನೇಕ ದೇಹ. ಆಮೇಲೆ ರಮಾದೇವಿ ಅಂದ್ರೆ ರಮಾದೇವಿಗೆ ಇದೆ, ಅವಳಿಗೆ ಚೈತನ್ಯಾತ್ಮಕ ಒಂದೇ ದೇಹ ಇದ್ರು ಅದು ಸ್ವತಂತ್ರದಿಂದ ಇಲ್ಲ, ಭಗವಾನ್ ತನ್ನ ಅನುಗ್ರಹದಿಂದಲೇ ಇದೆ ಅಲ್ಲಿ, ಭಗವಂತನ ಇದ್ದು ಮಾಡಿಸ್ತಾನ. ಸೊ ಹಾಗೆ ಇವನು ಏಕ ಅಂಬೋದ ಮೂಲಕವಾಗ ಇವನು ಇವನು ಒಂದೇ ಚೈತನ್ಯ. ಅವನ ದೇಹ ಅಂಬೋದು ಸ್ವರೂಪ ದೇಹ, ಚಿನ್ಮಯಾತ್ಮಕ ದೇಹವೇ ಇಟ್ಟುಕೊಂಡಿದ್ದ. ಸೊ ಇಲ್ಲಿ ಅದು ತುಂಬಾ ಮುಖ್ಯ ಉಪಾಸನೆ, ಯಾಕೆಂದ್ರೆ ಇದು ಮೋಕ್ಷ. ಅದು ಮಾತ್ರ ಅಲ್ಲ, ಏಕ ಎಷ್ಟೋ ರೂಪ ಇರಲಿ, ಎಷ್ಟೋ ರೂಪದಿಂದ ನಮ್ಮ ದೇಹದಲ್ಲಿ ಅನೇಕ ರೂಪದಿಂದ ಇವನು ಇದ್ರನು, ಏಕ ಅಂದ್ರೆ ನಮಗೆ ಯಾರು ಏಕ, ನಮಗೆ ಯಾರು ಪ್ರಧಾನ, ನಮಗೆ ಮೂಲತಃ ಅಪ್ರೋಕ್ಷ ಬೇಕು ಅಂದ್ರೆ ನಮ್ಗೆ ಏನು ಪ್ರಧಾನ ಆಗತ್ತೆ ಅಂದ್ರೆ ಏಕ ಅಂದ್ರೆ ಬಿಂಬರೂಪ. ನಮ್ಮಲ್ಲಿ ಇಷ್ಟೇ ಅನೇಕ ರೂಪಗಳು ನಮ್ಮಲ್ಲಿ ಇದ್ರನು ಅದೆಲ್ಲ ನಮ್ಗೆ ಸಾಧನೆಗಳಿಗೆ ಅನುಕೂಲವಾಗ ಆಗತ್ತು ಹೊರತು ಮೋಕ್ಷಕ್ಕೆ ಡೈರೆಕ್ಟ್ ಕಾರಣ ಏನಾಗತ್ತಂದ್ರೆ ಆ ಏಕ ಅಂದ್ರೆ ಆ ಬಿಂಬರೂಪ, ಆ ಬಿಂಬರೂಪನೇ ನಮ್ಗೆ ಆಗತ್ತೆ. ಸೊ ಏಕ ಅಂಬೋದು ಈ ಬಿಂಬರೂಪದ ಇಲ್ಲಿ ಚಿಂತನೆ ಬರುತ್ತೆ. ಸೊ ಹೀಗೆ ಆ ಒಂದು 13 ಅಂದ್ರೆ ಬೇಸಿಕಲಿ ಏನ್ ಹೇಳ್ತಾರೆ, ಈ ಇಷ್ಟು ನಾವು ಉಪಯೋಗ ಮಾಡಿ ನಮ್ಮ ಮನೋಮಯ ಅನ್ನಮಯ ಪ್ರಾಣಮಯ ಮನೋಮಯ ಕೋಶದಿಂದ ನಾವು ದಿನಾಗಲೂ ಮಾಡುವಂತ ಕಾರ್ಯ, ಈ ಕರ್ಮಗಳ ಮಾಡುವಂತ ಕಾರ್ಯ, ಅಲ್ಲಿ ದೇವತೆಗಳು ಎಲ್ಲವೂ ಇಟ್ಟುಕೊಂಡನು. ಬೇಸಿಕಲಿ ಹೌ ಇಟ್ ಈಸ್ ಫಂಕ್ಷನಿಂಗ್ ಬಿಕಾಸ್ ಆಫ್ ಇಲ್ಲಿ ಏಕ ಅಂತಿರುವಂತಹ ಬಿಂಬಮೂರ್ತಿಯ ಅನುಗ್ರಹದಿಂದಲೇ ಇದಾಗತ್ತೆ ಅಂಬೋದಕ್ಕೆ ಇದು ಇಲ್ಲಿ ಒಂದು ಏಕ ಏಕ ಅಂತ ಇದನ್ನ ಬಳಸ್ತಾರೆ. ಆಮೇಲೆ ಇನ್ನೊಂದು ಏಕನು ಹೇಳ್ತಾರ, ಇದು ಏನ್ ಹೇಳ್ತಾರ ಅಂದ್ರ ಇನ್ನೊಂದು ಏಕ ಏನ್ ಹೇಳ್ತಾ ಇದ್ದಾರ ಇಲ್ಲಿ ಅಂದ್ರ ಇನ್ನೊಂದು ತ್ರಿದಶ. ಇಲ್ಲಿ ಏನ್ ಹೇಳ್ತಾ ಇದ್ದಾರ ಅಂದ್ರೆ ತ್ರಿದಶ ಅಂತ ಹೇಳಿದ್ದಾರಲ್ಲ, ತ್ರಿದಶ ನಾವ್ ಏನ್ ಹಾಕೊಂಡಿದ್ವಿ, ತ್ರಿದಶ ಅಂದ್ರ 13. ಸೊ 13 ಅಂಬೋದನ್ನ, 13 ಯಾವುದು ಅಂದ್ರೆ ಈ ಅನ್ನಮಯ ಪ್ರಾಣಮಯ ಮನೋಮಯ ಕೋಶ ಪ್ಲಸ್ 10 ಕರ್ಣ ಅಂತ ಹಾಕೊಂಡಿದ್ವಿ. ಹಾಗೆ ಹಾಕೋಬೇಕಾದ ಅವಶ್ಯಕತೆನೆ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಮುಖ ಏನಂದ್ರೆ ಈ 13 ಹೀಗೆ ಇಟ್ಟುಕೊಳ್ಳಿ ನೀವು, ಹಾಗೆ ಭೂ ಉದಕ ಶಿಖಿ ಅನ್ನಮಯ ಪ್ರಾಣಮಯ ಮನೋಮಯ ಕೋಶ ಪ್ಲಸ್ 10 ಕರ್ಣಗಳಲ್ಲಿ ಇದು ಕೌಂಟ್ ಬೇಕು ಎಂಬುದು ಅವಶ್ಯಕತೆ ಇಲ್ಲ. ಇದು 6 ಉಪಲಕ್ಷಣದಿಯ ಭೂ ಉದಕ ಶಿಖಿ ಇಟ್ಕೊಂಡು ಪಂಚಭೂತ ಇದು ಇಟ್ಕೊಳ್ಳಿ, ಪಂಚಭೂತಗಳಾಯಿತು, 10 ಕರ್ಣಗಳಾಯಿತು, ಪಂಚಭೂತ ಸಹಿತವಾದ ಪಂಚ ತನ್ಮಾತ್ರೆಗಳು ಪ್ಲಸ್ 10 ಕರ್ಣಗಳು ಇದು ಎಲ್ಲವೂ ಆಗತ್ತೆ ಅಂತ ಅನ್ಕೊಳ್ಳಿ. ಅಲ್ಲಿ ಏಕ 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 ಅಂತ ಮನಸ್ಸಲ್ಲಿ ಇರುವಂತ ರೂಪ ಅಂತ ಹಿಂದೆ ಒಂದ್ಸತಿ ಬಂದಿದೆ ನಮ್ಗೆ. ಸೊ ಅಲ್ಲಿ ಮನಸ್ಸನ್ನು ಇಟ್ಟುಕೊಳ್ಳಿ. ಇದಾದ ಮೇಲೆ ಇಲ್ಲಿ ಭಗವಂತ ಹೇಗಿದ್ದಾನೆ ಅಂದ್ರೆ ಅವನು 3 ದಶೆಗಳು. ಇದು ಒಂದು ವಿದ್ಯಾದಿರಾಜರು ವ್ಯಾಖ್ಯಾನ ಮಾಡುವಾಗ ತ್ರಿದಶ ಅಂಬೋದಕ್ಕೆ ಅವರು ಕೊಟ್ಟ ಅರ್ಥ, ಇದಕ್ಕೆ ಈ ಒಂದು ಭಾಗವತದಲ್ಲಿ ಕೊಟ್ಟ ಅರ್ಥ ಇದು. ಅದಕ್ಕೆ ಅವರು ತ್ರಿದಶ ಅಂಬೋದಕ್ಕೆ 3 ದಶೆಗಳು ಅಂದ್ರೆ 13 ಅಂತ ತಗೊಳ್ಳೋದಲ್ಲ, 3 ದಶೆಗಳು ಅಂದ್ರೆ ಎಲ್ಲರಿಗೇನು ನಮಗೆ ನಮಗೆಲ್ಲರಿಗೇನು ಅವಸ್ಥಾತ್ರಯ ಅಂತ ಹೇಳ್ತೇವೆ. 3 ದಶೆಗಳು, 3 ದಶೆಗಳು ಅಂದ್ರೆ ಜಾಗೃತಿ, ಸ್ವಪ್ನ, ಸುಷುಪ್ತಿ, 3 ದಶೆ ಅಂತ ಹಾಗೆ ಇಟ್ಕೊಳ್ಳಿ ಅಂತಾರೆ. ಹಾಗೆ ಇಟ್ಕೊಂಡ್ರೆ ಈ ಪದ್ಯ ಇನ್ನೂ ಚೆನ್ನಾಗಿರುತ್ತೆ. ಈ 3 ದಶೆಗಳನ್ನು ಏಕಾತ್ಮ ನೀವು ಬೇಕಾದ ಮನಸ್ಸು ಅಂತ ಅಲ್ಲಿ ಸೇರ್ತಿ, ಅದರ್ವೈಸ್ 3 ದಶೆಗಳನ್ನು ಈ ಇಷ್ಟು ಕರಣಗಳಲ್ಲಿ ಈ ಅನ್ನಮಯ ಪ್ರಾಣಮಯ ಮನೋಮಯ ಕೋಶ ಪ್ಲಸ್ 10 ಕರಣ ಅಂದ ನಾವೇ ನಮ್ಮಲ್ಲಿ 3 ದಶೆಗಳನ್ನು ಏಕಾತ್ಮನಾಗೆ ಒಬ್ಬನೇ ಇದ್ದು ಅಂದ್ರೆ ಏಕಾತ್ಮ ಅಂದ್ರೆ ಇಲ್ಲಿ ಬಿಂಬರೂಪ ಅಂತ ತಗೊಳ್ಳೋದು ಅಥವಾ ಇಲ್ಲಿ ಬಿಂಬರೂಪ ಅಂತಾನೆ ತಗೊಳ್ಳೋದು, ಏಕಾತ್ಮ ಆರ್ ಅದರ್ವೈಸ್ ಬರೀ ಏಕಾತ್ಮ ಅಂತಾನೆ ತಗೊಳ್ಳೋದು. ಸೊ ಹೀಗೆ ತಗೊಂಡ್ರೆ ಕನೆಕ್ಷನ್ ಹೇಗೆ ಬರುತ್ತೆ ನಮ್ಗೆ ಅಂದ್ರೆ ತ್ರಿದಶ ಅಂತ ಹೇಳಿದ್ದೀವಲ್ಲ, ಈ ತ್ರಿದಶ ಅಂತ ಹೇಳುವಾಗ ಏನಾಗತ್ತೆ, ಇಲ್ಲಿ ತ್ರಿದಶ ಅಂತ ಹೇಳುವಾಗ 3 ದಶೆಗಳು ಅಂದ್ರೆ 3 ದಶೆಗಳು ಹಿಂದೆ ಪದ್ಯಗಳಲ್ಲಿ ಅನೇಕ ಪದ್ಯಗಳಲ್ಲಿ ಬಂದಿದೆ. ಇದು ಇನ್ನೊಂದು ಮುಖ. ಇಲ್ಲಿ ಏನ್ ನೋಡೋದು ಅಂದ್ರೆ ವರ್ಣಕ್ಕೆ ಸಂಬಂಧಪಟ್ಟು ಇದನ್ನ ನೋಡೋದು. ಇದು ಹೇಗೆ ಅಂದ್ರೆ ಜಾಗೃತಾವಸ್ಥ 3 ದಶೆಗಳೇನು ನಮ್ಗೆ ಬರೋದು, ಒಂದ ಜಾಗೃತ, ಇನ್ನೊಂದು ಸ್ವಪ್ನ, ಮೂರನೇದು ಸುಷುಪ್ತಿ. 3 ದಶೆಗಳೇ ಇರುತ್ತೆ ಎಲ್ಲರಿಗೂ. ಈ 3 ದಶೆಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ 3 ದಶೆಗಳೆಂದ್ರೆ ಜಾಗೃತ ಅವಸ್ಥೆಗೆ ನಾವು ಬಂದು ವಿಶ್ವ ತೈಜಸ ಪ್ರಾಜ್ಞ ಅಂತ ಹೇಳ್ತೀವಿ, ಅದರ್ವೈಸ್ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಅಂತ 3 ಹೇಳ್ತೀವಿ. ಇದಕ್ಕೆ ಸಂಬಂಧವಾಗಿ ನಾವು ಬಂದು 3ಕ್ಕೆ ಸಂಬಂಧವಾಗಿ 3 ಸತ್ವ ರಜ ಗುಣ ತಮೋ ಗುಣ ಈ 3 ಹೇಳುವಂತ ಒಂದು ಕ್ರಮ ಇದೆ. ಇನ್ನೊಂದು ಕ್ರಮ ಏನು ಅಂದ್ರೆ ಈ ಮೂರನ್ನ ಆ ಊಮ ಅಂತ ಮಾಂಡವಕ್ಯ ಉಪನಿಷತ್ತಲ್ಲಿ ಹೇಳ್ತಾರೆ. ಹೇಗೆ ಅಂದ್ರೆ ಈ ಜಾಗೃತ ಅವಸ್ಥೆ ಅಂದ್ರೆ ಏನಾಗತ್ತೆ? ಜಾಗೃತ ಅವಸ್ಥೆಯಲ್ಲಿ ಒಂದಿನ ಜಾಗೃತ ಅವಸ್ಥೆಯಲ್ಲಿ ಆ ಪದಾರ್ಥ ಕಣ್ಣು ಎಚ್ಚರದಲ್ಲಿ ಕಣ್ಣು ರೂಪವ ಜೊತೆಯಲ್ಲಿ ಸಂಗಮ ಆಗತ್ತೆ, ಒಟ್ಟು ಸೇರತ್ತೆ. ಆ ಪ್ರಾಪ್ತಿ ಅಂದ್ರೆ ಆ ಒಂದು ಏನ್ ಹೇಳೋದಕ್ಕೆ ಆ ಒಂದು ಆಪ್ತಿತ್ತು. ಆಪ್ತಿ ಅಂದ್ರೆ ಆಪ್ತಿ ಪ್ರಾಪ್ತಿ ಇದು ಕೇಳುವಾಗ ಕಾಂಟ್ಯಾಕ್ಟ್. ಆಪ್ತಿ ಅಂದ್ರೆ ಆಪ್ತ ಎಂಬ ಅರ್ಥ ಒಂದು ಬಂದ್ರೆ ಆಪ್ತ ಅಂದ್ರೆ ಬೇಕಾದ ತುಂಬಾ ಒಟ್ಟಿಗೆ ಇರೋನ್. ಆಪ್ತಿ ಎಂಬುದಕ್ಕೆ ಇದು ಕಾಂಟ್ಯಾಕ್ಟ್ ಕನೆಕ್ಷನ್. ಇಟ್ ಮೇಕ್ಸ್ ಅ ಕನೆಕ್ಷನ್ ಅಂದ್ರೆ ಇದ್ರೇನು ಕನೆಕ್ಷನ್ ಆಗ್ತಾ ಇರುತ್ತೆ. ಬಟ್ ಆ ನಾಲೆಡ್ಜ್ ಎಕ್ಸ್ಟರ್ನಲ್ ನಾಲೆಡ್ಜ್ ನಮ್ಗೆ ಇರೋದಿಲ್ಲ. ಜಾಗೃತ ಅವಸ್ಥೆಯಲ್ಲಿ ಯು ಮೇಕ್ ಕಾಂಟ್ಯಾಕ್ಟ್ ವಿತ್ ಎಕ್ಸ್ಟರ್ನಲ್ ವರ್ಲ್ಡ್ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಇರುತ್ತೆ. ಅದಕ್ಕೆ ಅದು ಜಾಗೃತ ಅವಸ್ಥೆಯನ್ನು ಹೇಳುವಂತ ರೂಪಕ್ಕೆ ಆಪ್ತಿ ಅಂತ. ಸೊ ಅ ಸೊ ಅ ಎಂಬ ಅಕ್ಷರ ಅಕಾರವಾಚ. ಸೊ ಜಾಗೃತ ಅವಸ್ಥೆಗೆ ಅಕಾರವಾಚನಾದಂತ ಭಗವಂತ ಅ ಎಂಬುದು ಜಾಗೃತ ಅವಸ್ಥೆಯನ್ನ ಹೇಳುತ್ತ ಅಂತ ಹೇಳ್ತಾರೆ. ಆಮೇಲೆ ಸ್ವಪ್ನ ಎಂಬುದು ಏನಾಗತ್ತೆ ಅಂದ್ರೆ ಇದನ್ನ ಊ ಅಂತಾರೆ. ಊ ಎಂಬುದ ಮೂಲಕ ಉತ್ಕರ್ಷ. ಸ್ವಪ್ನಲ್ಲಿ ಏನಾಗತ್ತೆ ಅಂದ್ರೆ ಉಭಯ ಪ್ರಾಪ್ತಿ ಅಂತ ಹೇಳ್ತಾರೆ. ಏನು ಉಭಯ ಪ್ರಾಪ್ತಿ ಅಂದ್ರೆ ನಮ್ಗೆ ಜಾಗೃತ ಅವಸ್ಥೆಯಿಂದ ನಾವು ಸುಷುಪ್ತಿಗೆ ಹೋಗೋವಾಗ ಒಂದು ಸ್ವಪ್ನ ಬೆಳತ್ತೆ. ಸ್ವಪ್ನ ಬಿದ್ದು ಸುಷುಪ್ತಿ, ಸುಷುಪ್ತಿಯಿಂದ ಬರೋವಾಗ ಏನೋ ಒಂದು ಚಿಕ್ಕ ಒಂದು ಕನಸೋ ಏನೋ ಸಮಥಿಂಗ್ ಅದಕ್ಕೆ ಬಂದು ಅದು ವ್ಯಸ್ತ ಆಗತ್ತೋ ಇಲ್ಲವೋ ಒಂದು ಅದು ಸ್ವಪ್ನಕ್ಕೆ ಬಂದು ಹೋಗುತ್ತೆ. ಸೊ ಉಭಯ ಈ ಕಡೆ ಆಚೆ ಕಡೆ ಈಚೆ ಕಡೆ ಎರಡಕ್ಕೇನು ಸೆಂಟರ್ಲಿ ಇರುವಂತದ್ದು. ಸೊ ಉಭಯ ಅವಸ್ಥೆಗಳಿಗೇನು ಅದು ಸೆಂಟರ್ ಪಾಯಿಂಟ್ ಆಗತ್ತೆ. ಸೊ ಇದಕ್ಕೆ ಸ್ವಪ್ನ ಅವಸ್ಥೆಗೆ ಊ ಅಂತಾರ, ಉಭಯ ಅವಸ್ಥೆ. ಸೊ ಅಲ್ಲಿ ಒಂದು ಉಕಾರ ವಾಚನಾದಂತ ಭಗವಂತ ಅಲ್ಲಿ ಫಸ್ಟ್ ನಮ್ಗೆ ಬಂದಿದೆ. ಆ ಊಮ ಅಕ್ಷರಗಳೆಲ್ಲ ಬಂತು. ಸೊ ಅದನ್ನೇ ಇಲ್ಲಿ ಆ ಊ ಮ ಅಂದ್ರೆ ಸುಷುಪ್ತಿ. ಸುಷುಪ್ತಿಯಲ್ಲಿ ಹೇಳೋದು ಮ ಅಂತ ಹೇಳುವಾಗ ಮಾನ ಎಂಬುದಕ್ಕೆ ಅಂತರ್ಗತಿಷ್ಟ ಒಳಗೆ ಒಳಗೆ ಹೋಗಿ ಇರೋದು. ಬೇಸಿಕಲಿ ಮರ್ಜರ್ ಅಂತ ಹೇಳಿದ್ರೆ ಒಳಗೆ ಸೆಳಕೊಳ್ಳೋದು ಅಂದ್ರೆ ಅದು ಸುಷುಪ್ತಿಯಲ್ಲಿ ಆಗತ್ತೆ. ಸೊ ಹೀಗೆ ಮೂರು ದಶೆಗಳಿಗೆ ಅ ಊ ಮ ಅಂಬೋದು ಆಗತ್ತೆ. ಅ ಊ ಮ ಇಟ್ ಈಸ್ ಅ ಬೀಜ, ಓಂಕಾರ ಪ್ರಣವದ ಬೀಜ. ಅದನಿಂದಲೇ ಎಲ್ಲ ಅಕ್ಷರ ಎಲ್ಲವೂ ಬಂತು ಅಂತ ಹೇಳ್ತಾರೆ. ಸೊ ಅದಕ್ಕೆ ವರ್ಣದ ಆದ ಸೀಡ್ ವೆರಿ ವೆರಿ ಬೀಜ ಅದಕ್ಕೆ ಸಂಬಂಧಪಟ್ಟ. ಸೊ ನಮ್ಮ ವೆರಿ ಬೀಜ ಇದೆಲ್ಲ ನಮ್ಮ ಯಾವಾಗ ನಾವೇ ಅಂದ್ರೆ ಈ ಹೆಚ್ಚ ದಿನಾಗ್ಲೂ ನಿದ್ದೆ ಮಾಡಿ ಹೇಳೋದು ಮಾತ್ರ ಇಲ್ಲಿ ಹೇಳ್ತಾ ಇಲ್ಲ. ನಾವು ನಾವು ಗಾಢ ನಿದ್ರೆಯಲ್ಲಿ ನಾವು ಅಸೃಜ್ಯಾ ಸ್ಥಿತಿಯಿಂದ ನಮ್ಗೆ ಸುಜ್ಜ ಸ್ಥಿತಿಗೆ ತಂದು ತಿರ್ಗ ಆ ದೇವರು ನಮ್ಮನ್ನ ಕರ್ಕೊಂಡು ಹೋಗೋದು ಅದು ಪೂರ್ತಿನೂ ಹೇಳ್ತಾರೆ. ಸೊ ಅದು ಮ ಲಯ ಕೊನೆಯಲ್ಲಿ ಈ ದೇಹವನ್ನ ಬಿಟ್ಟು ಮ ದೇವರಲ್ಲಿ ಎಡಕೊಳ್ಳೋದು. ಸೊ ಹಾಗೆ ದೇವರಲ್ಲಿ ಇರುವಂತಹ ಸ್ಥಿತಿ. ಸೊ ಹೀಗೆ ಅಹೂಮ ಅಕ್ಷರಗಳು ಬರುತ್ತೆ. ಇದಕ್ಕೆ ತ್ರಿದಶ ಅಂತ ಹೇಳ್ತಾರೆ. ಸೊ ತ್ರಿದಶ ಅಂದ್ರೆ ನಮ್ಮ ಮೂರು ಅವಸ್ಥಾತ್ರಯಗಳೇನೇನು? ಏಕಾತ್ಮ ಯಾರಿದ್ದಾನೆ ಇನ್ನು ಒಬ್ಬನೇ. ಯಾರು ನಮ್ಮನ್ನ ಬಿಟ್ಟು ಯಾವ ಅವಸ್ಥೆ ಅಂದ್ರೆ ತ್ರಿದಶಾನು ಬಂತು ಅಂದ್ರೆ ಆ ಪ್ರಳಯ ಆದ ಮೇಲೇನು ಪ್ರಳಯ ಸ್ಥಿತಿಯನ್ನು ಬರುತ್ತೆ. ಸೊ ತ್ರೂಟ್ ನಮ್ಮ ಜೊತೆಯಲ್ಲಿ ಇರುವಂತ ಒಂದೇ ಒಂದು ರೂಪ ನಮ್ಮ ಬಿಂಬರೂಪ ಆಗತ್ತೆ. ಸೊ ತ್ರಿದಶದಲ್ಲಿ ಒಬ್ಬನೇ ಅಂದ್ರೆ ಇರೋ ಭಗವಂತನ ರೂಪಗಳಿಗೆ ಎಲ್ಲದಕ್ಕಿನ ಐಕ್ಯ ಹೇಳೋದು ಮಾತ್ರ ಅಲ್ಲ, ಇಲ್ಲಿ ಬಿಂಬರೂಪ ಒಬ್ಬನೇ ಏಕಾತ್ಮ ಅವನೇ ಮುಖ್ಯನಾಗಿ ಅವನೇ ಇದ್ದಾನೆ. ಅದು ಮಾತ್ರ ಅಲ್ಲ, ಏಕಾತ್ಮ ಅಂಬೋದಕ್ಕೆ ಆ ಚಿನ್ಮ ಅದು ಉಪಾಸನೆಗೂ ಸಂಬಂಧವಾಗಿ ಬರುತ್ತೆ. ಯಾಕೆಂದ್ರೆ ನಮ್ಗೆ ಬೇಕಾದ್ದು ಈ ದೇಹ ಅಲ್ಲ, ನಮ್ಗೆ ಸ್ವರೂಪ ಸುಖ ಬೇಕು, ಸ್ವರೂಪ ದೇಹವೇ ಇರಬೇಕು, ದ್ವಿತೀಯ ದೇಹ ನಮ್ಗೆ ಬೇಡ. ಸೊ ಅವನು ಅವನೇ ಅವನಿಗೆ ಒಂದೇ ದೇಹ, ಅವನಿಗೆ ಚೈತನ್ಯ ಚಿನ್ಮಯಾತ್ಮಕ ಅವನಿಗೆ ದೇಹ ಅಂತ ಒಂದು ಚಿಂತನೆ ಅದು ನಮ್ಗೆ ಬರುತ್ತೆ. ಇನ್ನೊಂದು ಅವನು ನಮ್ಗೆ ಇವಾಗ ಈ ಅವಸ್ಥೆಯಲ್ಲಿ ಅವನೇ ಮಾಡುತ್ತಾನೆ ಅಂಬೋ ಪ್ರಜ್ಞೆನೆ ಇರೋದಿಲ್ಲ. ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಇರತ್ತೆ. ಅದು ಹೋಗಿ ಏಕ ಅಂದ್ರೆ ಏಕ ಏವ ಕರೋತಿ, ಅವನೊಬ್ಬನೇ ಮಾಡ್ತಾನೆ ಅಂತ. ಅದು ಮಾತ್ರ ಅಲ್ಲ, ನಮ್ಗೆ ಬೇಕಾದ ಸುಖ ಬೇಕಲ್ಲ, ಸುಖವೂ ಬೇಕು ನಮ್ಗೆ. ಸುಖ ಬೇಕು ಅಂದ ಚಿನ್ಮಯ ಜ್ಞಾನಾನಂದ ರೂಪ ಅದು ಏಕ, ಅವನಿಗೆ ಚೈತನ್ಯ ರೂಪವೇ ಇದೆ, ಚಿನ್ಮಯಾತ್ಮಕ ರೂಪ ಇದೆ ಅಂತ ನಮ್ಗೇನು ಅದು ಬರುತ್ತೆ. ಅದು ಬಂದು ನಮ್ಗೆ ಸುಖ ಅನುಭವವೂ ಆಗ್ಬೇಕು. ಅದಕ್ಕೆ ಅದಕ್ಕೆ ಏಕ ಅಂಬೋದಕ್ಕೆ ಏಷ ಏವ ಕರೋತಿ ಅಂತ ಇಟ್ಟುಕೊಂಡು ಎಲ್ಲವೂ ಅವನೇ ಅವನೊಬ್ಬನೇ ಮಾಡ್ತಾನೆ ಸ್ವತಂತ್ರ ಅಂತ ಒಂದು ಅರ್ಥ ಹೇಳಿದ್ರೆ ಇಲ್ಲಿ ಏಷ ಏವ ಕ ಅಬ್ರಿವೇಶನ್ ಏ ಅಂಬೋದಕ್ಕೆ ಏಷ ಏವ ಏ ಕ ಅಂದ್ರೆ ಕ ಅಂಬೋದಕ್ಕೆ ಕರೋತಿ ಇಲ್ಲ, ಕ ಅಂಬೋದಕ್ಕೆ ಕಂ ಸುಖಂ ಸುಖರೂಪಿ ಅಂತ. ಅವನೊಬ್ಬನೇ ಸುಖದಿಂದ ಇಂಡಿಪೆಂಡೆಂಟ್ ಆಗಿ ಸುಖದಿಂದ ಇರುವವನು, ಅವನು ಸುಖ ಸ್ವರೂಪಿ, ಅವನು ಜ್ಞಾನ ಸ್ವರೂಪಿ, ಅವನು ಹಾಗೆ ಚಿಂತನೆ ಮಾಡಿದ್ರ ನಮಗೇನು ಅದೇ ಸಿಕ್ಕತ್ತ, ಸರಿ ಮೋಕ್ಷದಲ್ಲಿ ಸಿಕ್ಕತ್ತ. ನಮ್ಗೆ ನಾಳೆಗೆ ಏನಾಗ್ಬೇಕು ಅಂದ್ರೆ ಈ ಸುಖವನ್ನ ಆ ಸುಖವನ್ನ ಕೊಡುವನು, ಈ ಸುಖವನ್ನು ನಮ್ಗೆ ಕೊಟ್ಟೇ ಕೊಡ್ತಾನೆ. ಅಂದ್ರೆ ನಮ್ಗೆ ಬೇಸಿಕಲಿ ಅದೇ ಅಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ, ನಮ್ಗೆ ಬೇಸಿಕಲಿ ಸುಖ ಏನು ದುಃಖ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಾವೇನು ಸುಖ ಅಂದ್ರೆ ನಮ್ಗೆ ಒಂದು ಕಲ್ಪನೆ ಒಂದು ಇದ, ಸುಖ ಅಂದ್ರೆ ಏನೋ ನಮ್ಗೆ ಬೇಕಾದದ್ದೆಲ್ಲ ಸಿಕ್ಕಿದ್ರೆ ಅದು ಸುಖ ಅಂತ. ಸುಖ ದಟ್ಸ್ ವಾಟ್ ಇಟ್ ಈಸ್, ವಾಟ್ ಎವರ್ ವಿ ವಾಂಟ್ ವಾಟ್ ಎವರ್ ವಿ ಲೈಕ್ ವಿ ಗೆಟ್ ಇಟ್, ಇಟ್ ಈಸ್ ಸುಖ ಅಂತ ನಾವು ತಿಳ್ಕೊಂಡಿದೀವಿ. ಹಾಗೆ ಬಂದಿದೆ ಬಿಕಾಸ್ ಫಾರ್ ಜನ್ಮ ಆಫ್ಟರ್ ಜನ್ಮ ದಟ್ಸ್ ವಾಟ್ ವಿ ಹ್ಯಾವ್ ಬಿನ್ ಫೀಡಿಂಗ್ ಇಟ್ ಟು ಅವರ್ ಮೈಂಡ್. ಸೊ ಅದನ್ನೇ ಆ ಮನಸ್ಸು ಇದೇ ಸುಖ ಇದೇ ಸುಖ ಇದೇ ಸುಖ ಅಂತ ಅದಕ್ಕೆ ಆ ಭಾವನೆ ಚಂದಾಗೆ ಅಸ್ಥಿಗತ ಹೇಳ್ಬಾರ್ದು ಅಲ್ಲಿ ಏನ್ ಹೇಳು, ಚಂದಾಗೆ ಇಟ್ ಹ್ಯಾಸ್ ಬೀನ್ ಎಚ್ಡ್ ಇನ್ ಇನ್ ಟು ಅವರ್ ಅಂತಃಕರಣ. ಬಟ್ ಆಕ್ಚುಲಿ ದಟ್ ಈಸ್ ನಾಟ್ ಸುಖ ಅಂತಾರ, ಇದು ಸುಖ ಅಲ್ಲ ಅಂತಾರ. ದುಃಖವನ್ನೇ ಕಷ್ಟ ಕೊಡುವಂತನೇ ಸುಖ ಸುಖ ಅಂತ ನಾವು ಮನಸ್ಸಿನ ಅಂತ ಏನ್ ಹೇಳ್ತಾರೆ, ಮನಸ್ಸಿನ ವಿಚಾರಗಳು ಅಷ್ಟೇ, ನಮ್ಮ ಆಕ್ಚುಯಲ್ ಸುಖ ಇಲ್ಲ. ಈ ಮನಸ್ಸು ಈಗ ತಿಳ್ಕೊಂಡಿದೆ ಇದನ್ನ ಸುಖ ಅಂತ ಅನ್ಭವಿಸಿದೆ, ಈ ಸುಖ ಸುಖ ಅಂತ ಇದೆ. ಸೊ ಈ ನಮ್ಗೆ ಗೊತ್ತೇ ಇಲ್ಲ ನಿಜವಾದ ಸುಖ ಏನು ಅಂಬುದು ನಮಗೆ ಸ್ವಲ್ಪ ಸ್ವಲ್ಪ ಜ್ಞಾನ ಬಂದಾಗೆ ಗೊತ್ತಾಗತ್ತಂತೆ. ಸೊ ಹಾಗೆ ಆ ಸುಖವನ್ನ ಜೀವನ ಇಷ್ಟವನ್ನ ಅವನು ಕೊಡ್ತಾನಂತೆ. ಸೊ ಅದಕ್ಕೇನು ಯಶಯವ ಕ, ಅವನೊಬ್ಬನೇ ಸುಖ ರೂಪಿ ಮಾತ್ರ ಅಲ್ಲ, ಅದು ಏನು ಸುಖ ಅಂಬೋದು ಏನು ಅಂಬೋ ಆ ತಿಳುವಳಿಕೆಯನ್ನು ನಮ್ಗೆ ಕೊಡ್ತಾನಂತೆ. ಆದ ಕಾರಣದಿಂದ ಅಂತ ತಿಳುವಳಿಕೆಯನ್ನ ನಾವು ನೋಡ್ತೀವಿ, ರಾಯರು ಜೀವನ ಚರಿತ್ರೆ ಎಲ್ಲ ಅವರಿಂದ ನಿಂತು ಭಗವಂತ ಮಾಡಿಸೋವಾಗ ನಮ್ಗೆ ಅಯ್ಯೋ ಪಾಪ ಎಷ್ಟು ಕಷ್ಟ ರೀ ಎಷ್ಟು ಕಷ್ಟ ನಮಗೆ ಅನ್ಸುತ್ತೆ. ಅವ್ರಿಗೆ ಅದು ಅನ್ಸೇ ಇಲ್ಲ, ಬಿಕಾಸ್ ಅವರಿಗೆ ಹಿ ಹ್ಯಾಸ್ ಅಪರೋಕ್ಷ ಜ್ಞಾನಿಗಳಾದ ಕಾರಣದಿಂದ ಹಿ ಹ್ಯಾಸ್ ಅ ವೆರಿ ಕ್ಲಿಯರ್ ಕಟ್ ಐಡಿಯಾ ಆಫ್ ವಾಟ್ ಈಸ್ ಸುಖ ವಾಟ್ ಈಸ್ ದುಃಖ. ಏನೋ ತಮ್ಮ ಹತ್ರ ಇರುವಂತ ಪಾಪ ಎಲ್ಲ ಕೊಳೆ ಎಲ್ಲ ಹೋಗ್ತಾ ಇದೆ ಅಂತ ಅವ್ರು ಚೆಂದಾಗೆ ಇದ್ರಂತ, ಬಿಕಾಸ್ ಹಿ ನೋಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬಾಡಿ ಅಂಡ್ ದ ಸೋಲ್ ಹಾಗಿದ್ರು ಅಂತ. ಸೊ ಅವರನ್ನ ಪ್ರಾರ್ಥನೆ ಮಾಡಿ ನಮ್ಗೇನೋ ಅದು ಬರುತ್ತೆ ಅಂದ್ರೆ ದೇವರನ್ನ ಹೀಗೆ ಚಿಂತನೆ, ನಮ್ಮ ಬಿಂಬರೂಪಿಯನ್ನ ಹೀಗೆ ಚಿಂತನೆ, ಏಷ ಏಕ ಮುಖ್ಯ ಏಷ ಯವಕರೋತಿ ಏಷ ಯವಕ ಹೀಗೆ, ಮತ್ತು ಅವನೇ ಪ್ರಕಾಶ ರೂಪ ಕ ಅಂದ್ರೆ ಪ್ರಕಾಶ. ಸೊ ಹೀಗೆ ನಾವು ಅರ್ಥ ಮಾಡ್ತಾ ಹೋಗ್ಬೋದು. ಸೊ ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಇನ್ನೊಂದು ಮೀನಿಂಗ್ ಬಂದು ತ್ರಿದಶ ಏಕಾತ್ಮ ಅಂತ ಎಲ್ಲ ಮಾಡೋವಾಗ ಚಿಂತನೆ ಎಂಬುದು. ಏಕಾತ್ಮ ನೆನೆಸಿ ಭೂ ಉದಕ ಶಿಖಿಯೊಳಗೆ ಹತ್ತು ಕರ್ಣದಿ, ಅಲ್ಲಿ ಇರುವಂತ ಕರ್ಣದಿ ಅಧಿಪರೆನಿಸುವ ಪ್ರಾಣ ಮುಖ್ಯಾದಿತ್ಯರೊಳಗೆ ಅಂತ. ಈ ಎಲ್ಲದಕ್ಕೇನು ಈ ಮೂರು ದಶೆಗಳಿಗೇನು ದೇವತೆಗಳು ಇದ್ದೇ ಇದ್ದಾರೆ, ಅಲ್ಲಿನೂ ದೇವತೆಗಳು ಇದ್ದೇ ಇರ್ತಾರೆ. ಮತ್ತು ನಮ್ಮ ಹತ್ತು ಕರಣ ನಮ್ಮ ಅನ್ನಮಯ ಪ್ರಾಣಮಯ ಮನೋಮಯ ಕೋಶದಲ್ಲಿ ಇದ್ದು ಈ ಮಾಡುವಂತ ಈ ದೇವತೆಗಳು ಇರ್ತಾರಲ್ಲ, ಈ ದೇವತೆಗಳು ಯಾವತ್ತು ಸುಖದಿಂದಲೇ ಇರ್ತಾರೆ ನಮ್ಮ ಒಳಗೆ. ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವ ನೀವ ಹರಿ, ಅವರಲ್ಲಿ ಅವ್ರಿಗೇನ ಈ ಸುಖ, ಬಿಕಾಸ್ ಅವರು ಇದು ಚೆಂದಾಗಿ ತಿಳ್ಕೊಂಡು ಅದನ್ನ ನೋಡ್ತಾ ಇದ್ದಾರೆ, ಅವ್ರಿಗೆ ಸುಖವೇ ಇರುತ್ತೆ. ಸೊ ಅವರಲ್ಲಿನ ಇದ್ದು ಮುಖ್ಯ ಪ್ರಾಣ ಮುಖ್ಯ ಆದಿತ್ಯರು ನೆಲೆಸಿ ವಿದಿತನಾಗಿದ್ದು, ಇವಾಗ ವಿದಿತನಾಗಿದ್ದು ಅಂಬುದು ಅರ್ಥ ಆಗತ್ತೆ. ವಿದಿತನಾಗಿದ್ದು ಅಂದ್ರೆ ಈ ಭೋಜ್ಯ ವಸ್ತುಗಳನ್ನು, ಏನು ಭೋಜ್ಯ ವಸ್ತುಗಳು ನಮ್ಗೆ, ಆ ವಸ್ತುಗಳು ಏನು ಅಂದ್ರೆ ಏನು, ಕಣ್ಣಿಗೆ ರೂಪವೇ ಭೋಜನ, ಒಂದೊಂದಕ್ಕೆ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ವಿಷಯಗಳೇ, ಆಯಾ ಇಂದ್ರಿಯಗಳಿಗೆ ಆಯಾ ವಿಷಯಗಳೇ ಊಟ, ಬಾಯಿಗೆ ಊಟ ಅನ್ನ ಬೇಕು, ಹೊಟ್ಟೆಗೆ ಅನ್ನ ಬೇಕು, ಉಳಿದೋದಕ್ಕೆ ಆಯಾ ಅದು ನೋಡಿದ್ರೆ ನೋಡಿಯೇ ನಮ್ಗೆ ತುಂಬಾ ತೃಪ್ತಿ ಆಯ್ತು ರೀ, ಊಟನೇ ಅಶ್ವನೇ ಆಗಲ್ಲ ಎಲ್ಲರೂ ನೋಡಿದ ತೃಪ್ತಿ ಅಂತ ಈಸೇ ದಟ್ಟ ಹೊಟ್ಟೆ ತುಂಬಾ ಇತ್ತು ಅಂತ ಹೇಳ್ತೀವಿ. ಸೊ ಆಯಾ ರೂಪ ಮಾಡುವಾಗ ಅದನ್ನ ವಿದಿತನಾಗಿತ್ತು, ಆ ಭೋಜನವನ್ನ ಒಂದೊಂದು ಮಾಡ್ತಾ ಹೀಗೆ ಚಿಂತನೆ ಮಾಡಿ ಅದನ್ನು ಉಣಿಸ್ತಾ ಇದ್ದಾನೆ. ವಿದಿತನಾಗಿತ್ತು ಅನವರತ ನಿರವಧಿ. ಸೊ ಇವಾಗ ಅವನ ಮಹಿಮೆ ಎಂತಾದ್ದು ಅಂತ, ಇಷ್ಟು ಓವರ್ಆಲ್ ಇಷ್ಟು ಅದನ್ನೇನು ಇದ್ದು ಅವನ ಮಹಿಮೆ, ಪ್ರತಿಯೊಬ್ಬರಲ್ಲಿನೂ ಬಿಂಬರೂಪನಾಗಿದ್ದು ಅವನು ಮಾಡುವಂತ ಮಹಿಮೆ. ಸೊ ನಿರವಧಿಕ ಮಹಿಮೆನು ಸಕಲ ವಿಷಯಗಳ ನಿಧನ ನಾಮಕ ಯಾಕೆ ಬೇಕಾಗಿದೆ ಅಂದ್ರೆ, ನಿಧನ ಅಂಬೋದು ಇದು ವಿಷ್ಣು ಸಹಸ್ರ ನಾಮದಲ್ಲಿ ಬಂದ ಒಂದು ಇದೇ ಆಗತ್ತೆ. ನಿಧನ ಅಂಬೋದು ವಿಷ್ಣು ಸಹಸ್ರ ನಾಮದಲ್ಲಿ ಬಂದಿದೆ. ನಿಧನ ಅಂದ್ರೆ ಎಲ್ಲದೆ ನಿತರಾಮ್ ಧನ ಅಂದ್ರೆ ನಿಧನ, ಅದೇ ಒಳ್ಳೆ ಯಾವತ್ತು ಇರುವಂತಹ ಸಂಪತ್ತು ಅಂತ ಒಂದು ಅರ್ಥ. ಅದ ನಿಧನ ಅಂದ್ರೆ ಎಲ್ಲವೂ ಹೋಗಿ ಸೇರು ಅಂದ್ರೆ ಸಂಹಾರ ಪ್ರಳಯ ಎಲ್ಲ ನೆಗೆಟಿವ್ ಭಾವನೆಗಳು ಬೇಕಾಗಿಲ್ಲ, ಪಾಸಿಟಿವ್ ಎಲ್ಲವೂ ಹೋಗಿ ಸೇರುವಂತದ್ದು, ಹೋಗಿ ಸೇರುವಂತದ್ದು ನಿಧನ ನಾಮಕ ಸಂಕರ್ಷಣ. ಸಂಕರ್ಷಣ ಅಂದ್ರೆ ಚಂದಾಗೆ ಸೆಳೆಯುತ್ತಾನೆ ನಮ್ಮನ್ನ, ಸಮ್ಯಕ್ಕರ್ಷತಿ ಸೆಳೆಯುತ್ತಾನೆ. ಹೇಗೆ ಅವನು ಸಮ್ಯಕ್ಕರು, ಕೃಷ್ಣ ಶಬ್ದದ ಅರ್ಥವೇ ಸಂಕರ್ಷಣದಲ್ಲಿನೂ ಸಂಕರ್ಷಣ ಇದನ್ನ ರೂ ಬರುತ್ತ ಸಂಕ ಬರುತ್ತ ರೂ ಬರುತ್ತ ಶ ಬರುತ್ತ ನ ಬರುತ್ತ ಅಂದ್ರ ಏಕಾತ್ಮ ಅರ್ಥವೇ ಇಲ್ಲಿನೂ ಬರುತ್ತ. ಕೃ ಅಂದ್ರೆ ಎಲ್ಲವೂ ಮಾಡುವವನು ಅಂತ ಅರ್ಥ ಬರುತ್ತೆ. ಸಂಕರ್ಷಣ ಕರ್ಷಣ ಅಂದ್ರೆ ಕೃ ಅಂದ ಕರೋತಿ ಎಂಬುದು ಧಾತುವಿಂದ ಅದು ಬರುತ್ತೆ. ಸೊ ಎಲ್ಲವೂ ಮಾಡಿಸ್ತಾ ಇದ್ದಾನೆ ಅಂತಂದ್ರೆ ಆಮೇಲೆ ಶರಣ, ಶರಣ ಎಂಬುದು ವಿಷ್ಣು ಶಬ್ದದ ತುಂಬಾ ವಿಶೇಷವಾದ ಅರ್ಥ. ಶರಣ ವಿಷ್ಣುಲಿನೂ ಬರೋದು, ಎಲ್ಲಾ ಕಡೆನೂ ಇರುವಂತದ್ದು. ಶ ಅಂದ ಶಕಾರ ಬಲಂ, ನಕಾರ ಪ್ರಾಣ ಆತ್ಮ ಅಂತ. ಅವನು ಒಂದು ನಮಗೆ ಇದು ಎಲ್ಲವೂ ಏನೋ ಸುಲಭವಾಗಿ ಹೇಳ್ಬಿಟ್ರೆ ಎಲ್ಲವೂ ಒಳ್ಳೇದಾಗತ್ತ, ಕಷ್ಟ ಬಂದಾಗಲೂ ಕಷ್ಟ ಇಲ್ಲ, ಅದು ಸುಖ ಸುಖ ಬಂದಾಗಲೂ ಹೀಗೆಲ್ಲ ಹೇಗೆ ಸಾಧ್ಯ ಆಗತ್ತ ಅಂದ್ರೆ ಅದಕ್ಕೆ ಬೇಕಾದ ಜ್ಞಾನ ಬಲ, ಆತ್ಮಬಲ, ದೇಹ ಬಲ ಮೂರನ್ನು ಅವನು ಕೊಡ್ತಾನೆ. ಆಮೇಲೆ ಚೇಷ್ಟೆಗಳನ್ನ ಮಾಡ, ಶಕಾರ ನಕಾರ ಪ್ರಾಣ ಆತ್ಮ ಅಂದ್ರೆ ಅವನೇ ಪ್ರಾಣ ಅಂದ್ರ ಚೇಷ್ಟೆಗಳನ್ನ ಮಾಡಿಸ್ತಾ ಅಂದ್ರ ಈ ವ್ಯಾಪಾರ ಏನು ನಾವ್ ಹೇಗಪ್ಪ ಮಾಡ್ತೀವಿ ಇಷ್ಟೆಲ್ಲ ನಾವು ತಿಳ್ಕೊಬೇಕಾ ಹಾಗೆ ತಿಳ್ಕೊಳ್ತೀವಿ ಅಂದ್ರೆ ನಾವು ತಿಳ್ಕೊಳ್ಳೋದು ಎಂಬುದು ಒಂದೂ ಇಲ್ಲ. ಅವನೇ ವಿ ಆರ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಸೆಸ್ ಓನ್ಲಿ. ಅವನೇ ಮಾಡಿಸ್ತಾ ಇದ್ದ ನಮ್ಮ ಕರ್ಮಕ್ಕೆ ಅನುಗುಣವಾಗಿ. ನಮ್ಗೆ ಸ್ವಾತಂತ್ರ್ಯ ಇಲ್ಲ ಅಂತ ನಾವೇ ಹೇಳ್ತಾ ಇರ್ತೀವಲ್ಲ, ಸ್ವಾತಂತ್ರ್ಯ ಇಲ್ಲ ಸ್ವಾತಂತ್ರ್ಯ ಇಲ್ಲ ಸ್ವಾತಂತ್ರ್ಯ ಇಲ್ಲ ಅಂತ ಅಂದ್ರೆ ಅವನೇ ಆಯಾ ಕಾಲದಲ್ಲಿ ಆಯಾ ಇದಿಟ್ಟು ಮಾಡಿಸ್ತಾ ಇದ್ದಾನೆ, ತಿಳುವಳಿಕೆಯನ್ನು ಅವನೇ ಕೊಡ್ತಾ ಇದ್ದಾನೆ. ಸೊ ಅವನು ನಮ್ಮನ್ನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನ, ಅದು ಅವನ ಕೈ ಹಿಡ್ಕೊಂಡು ನಮ್ಮನ್ನ ಹೋಗ್ತಾ ಇದ್ದಾನ ಎಂಬೋ ಒಂದು ಜ್ಞಾನ ಅದು ಅವನೇ ತಿಳಿಸ್ತಾನೆ. ಸೊ ಸಂಕರ್ಷಣ ಇನ್ನೊಂದು ಬರುತ್ತೆ. ಸಂಕರ್ಷಣ ಅಂದ್ರೆ ವಿಶೇಷವಾಗಿ ನಿಧನಕ್ಕೆ ಸಂಕರ್ಷಣ ಅದು ಗೊತ್ತಾಗತ್ತೆ ನಮ್ಗೆ. ಬಟ್ ಯಾಕೆ ಹಾಕಿದ್ದಾರೆ ಇದು ಅಂದ್ರೆ ನಮ್ಗೆ ಈ ಜೀವ ಬರುವಂತ ಪ್ರಯಾಣ ಇದೆಲ್ಲ ನೋಡೋವಾಗ ಅಲ್ಲಿ ಒಂದು ವಿಷಯ ಒಂದು ಬಂತು. ಏನಂದ್ರೆ ನಾವು ಹುಟ್ಟಿದ್ದು ಕೊನೆಯಲ್ಲಿ ಮಾತೃವಿನಲ್ಲಿ, ಹೇಗೆ ಮಾತೃ ಗರ್ಭದಲ್ಲಿ ಅಗ್ನಿಯಲ್ಲಿ ಯೋಕ್ಷಾಗ್ನಿಯಲ್ಲಿ ನಾವು ಪ್ರವೇಶ ಮಾಡಿದ್ದು ಅಲ್ಲೇ ತಾನೆ ಬರುತ್ತೆ. ದಿವ್ದನ್ ಇಟ್ ಇಸ್ ಓನ್ಲಿ ಅ ಜೀವ. ಜೀವ ಒಂದು ಬೀಜ, ಬೀಜ ಆ ನೆಲಕ್ಕೆ ಹೋದಾಗನೇ ಬರಲಿಕ್ಕಾಗತ್ತೆ. ತಂದೆಯಿಂದ ತಾಯಿಗೆ ಬಂದ್ರೇನೆ ಅದಾಗತ್ತೆ. ಬರೋವಾಗ ಆ ಜೀವ ಜೊತೆಯಲ್ಲಿ ಜೀವನನ್ನ ಸರಿಯಾಗಿ ಕರ್ಕೊಂಡು ಬರೋದು. ಅಂದ್ರೆ ಎಲ್ಲಿ ಯಾವ್ದು ಹೋಗಬೇಕು, ನಾವು ಎಲ್ಲಿ ಹುಟ್ಟಬೇಕು, ಎಲ್ಲಿ ಇರಬೇಕು, ಎಲ್ಲಿ ಆಗಬೇಕು ಅದನ್ನ ಸರಿಯಾಗಿ ಎಲ್ಲ ನಮ್ಗೆ ಅವಯವ ಸಹಿತವಾಗಿ ಫಸ್ಟ್ ಹೊಟ್ಟೆಯಲ್ಲಿರುವಾಗ ಆ ಸಂಕರ್ಷಣನೇ ನಮ್ಗೆ ಅವಯವಗಳನ್ನ, ನಮ್ಮ ಇಂದ್ರಿಯಗಳು ಎಲ್ಲವೂ ಈ ದೇಹದಲ್ಲಿ, ಕಣ್ಣೇ ಇಲ್ಲೇ ಸರಿಯಾಗಿ, ಕಣ್ಣು ಇಲ್ಲೇ ಇದೆ, ಬಾಯಿ ಇಲ್ಲೇ ಸರಿಯಾಗಿದೆ, ಒಂದಕ್ಕೊಂದು ಇಟ್ಟುಬಿಟ್ಟಿದ್ರೆ ಏನಾಗುತ್ತಾ ಇತ್ತು. ಸರಿಯಾಗಿಟ್ಟು ಆ ಮಾಡಿದ್ದವನು ಸಂಕರ್ಷಣ. ಆಮೇಲೆ ಆ ಜೀವ ಬರ್ಲಕ್ ಮುಂಚೆ ತಂದೆ ಆ ಒಂದು ಸ್ವರ್ಗದಿಂದ ನರಕದಿಂದಲೋ ಸ್ವರ್ಗದಿಂದ ಅಲ್ಲಿಂದ ಬರುವಂತ ಜೀವನ ಸರಿಯಾಗದ ಎಲ್ಲಿ ಹೋಗಬೇಕು, ಎಲ್ಲಿ ಹುಟ್ಟಬೇಕು ಅಲ್ಲಿ ಕರ್ಕೊಂಡು ಬರೋದು, ಅದು ಸಂಕರ್ಷಣನೇ ಬರ್ತಾನೆ. ಜೀವನ್ನ ಅಂದ್ರೆ ಜೀವನ್ನ ಹಿಡ್ಕೊಂಡು, ಜೀವನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಆ ಸಂಕರ್ಷಣನೇ ಬರ್ತಾನೆ. ಆಮೇಲೆ ಬೀಜ ಅನ್ನ ಹೋಗಿ ತಂದೆಯಲ್ಲಿ ಪ್ರವೇಶ ಮಾಡಿ, ತಂದೆಯ ಮೂಲಕವಾಗಿ ತಾಯಿಯಲ್ಲಿ ಪ್ರವೇಶ ಮಾಡಿ ತಂದು ಇಡುವಂತ ಕೆಲಸ ಈ ಸಂಕರ್ಷಣ ಮಾಡ್ತಾನಂತ ಅಲ್ಲಿ ಬರುತ್ತೆ. ಸ್ಥೂಲ ದೇಹ ಸೃಷ್ಟಿ ಪ್ರಕರಣದಲ್ಲಿನೂ ಇದನ್ನ ಹೇಳ್ತಾರೆ. ಸೊ ಹೀಗೆ ಅದಕ್ಕೇನು ಸಂಕರ್ಷಣ. ಸೊ ನಿಧನ ನಾಮಕ ಈ ಜೀವವನ್ನ ಬಿಡೋದೇ ಇಲ್ಲ, ಸಮ್ಯಕ್ ಕರ್ಷತಿ ಚೆಂದಾಗಿ ಹಿಡ್ಕೊಂಡು ಸಂಕರ್ಷಣ ಬಂದ ಕಾರ್ಯವನ್ನ ಮುಗಿಸಿ ನಮ್ಮನ್ನ ಕೊನೆಯಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಸಂಕರ್ಷಣಾಹ್ವನು ಸ್ವೀಕರಿಪ ಅಂತ. ಇದು ಒಂದು ಮೀನಿಂಗ್. ಇನ್ನೊಂದು ಚಿಕ್ಕ ಮೀನಿಂಗ್ ಒಂದಿದೆ, ನಾನು ಜಸ್ಟ್ ಮೆನ್ಷನ್ ಮಾಡಿದೆ. ಮೂರ್ತ ಮೂರ್ತ ಬ್ರಾಹ್ಮಣ ಅಂತಿದೆ. ಸೊ ಅಲ್ಲಿ ಬಂದು ಉಪಾಸನೆ ಹೇಳುವಾಗ ಮೂರ್ತ ಅಂದ್ರೆ ಕಣ್ಣಿಗೆ ಕಾಣಿಸುವಂತದ್ದು ಅಂತ ಆಗತ್ತೆ. ಆವಾಗ ಕಣ್ಣಿಗೆ ಕಾಣಿಸುವಂತದ್ದು ಯಾವುದು ಅಂದ್ರೆ ಮತ್ಸ್ಯರು, ಅಂದ್ರೆ ಮೂರ್ ಅಂದ್ರೆ ದೋಷದಿಂದ ಕೂಡಿದವರು ಎಂಬುದು ಆಗತ್ತೆ. ಏನು ದೋಷದಿಂದ ಕೂಡಿದ್ರೆ ಯಾವುದು, ನಾವು ದೋಷದಿಂದ ಇದ್ದ ಕಾರಣಕ್ಕೆ ಇಲ್ಲಿ ಬಂದು ದೇಹ ಧಾರಣೆ ಎಲ್ಲ ಮಾಡಿ ಹುಟ್ಟಿ ಎಲ್ಲ ಆಗ್ತಾ ಇದೆ. ಇದು ಇಲ್ಲದವರು, ಇದು ಮೂರು ಇರೋದು ಅನ್ನಮಯ ಪ್ರಾಣಮಯ ಕೋಶ, ಅನ್ನಮಯ ಪ್ರಾಣಮಯ ಮನೋಮಯ ಕೋಶ, ಅಥವಾ ಏನು ಬರುತ್ತೆ ಅಂದ್ರೆ ಮೂರು ಏನು ಭೂ ಉದಕ ಶಿಖಿ, ಈ ಮೂರಿನಿಂದ ಬರೋದು. ಇದು ಅನ್ನದಿಂದಲೇ ನಿರ್ಮಿತ ಆಗೋದು, ಭೂಮಿ ಉದಕ ನೀರಿಂದ ಆಗೋದು, ಚೆನ್ನಾಗಿ ಅನ್ನ ಬೇಯಿಸೋದು ಶಿಖಿ, ಮೂರಿಂದಲೇ ಆಗೋದು ಆ ಅನ್ನ, ಅನ್ನದಿಂದಲೇ ಬಂದಿವಿ, ಅನ್ನದಿಂದಲೇ ಬದುಕ್ತಾ ಇದೀವಿ, ಅನ್ನದಿಂದಲೇ ಕೊನೆಯಲ್ಲಿ ಸಾಯ್ತೀವಿ. ಸೊ ಹೀಗೆ ನಮ್ಗೆ ಆಗತ್ತೆ. ಸೊ ಅನ್ನ, ಸೊ ಏನಾಯ್ತು ಬೇಸಿಕಲಿ ಈ ಮೂರ್ತ ಅಮೂರ್ತ ಅಂದ್ರೆ ಈ ಮೂರ್ತ ಈ ದೋಷದಿಂದ ಬಂದು ತಿರುಗಾಡ್ತಿದ್ದ ಆಗೋದ ನಾವು. ಸೊ ಈ ಮೂರ್ತ ಈ ದೋಷದಿಂದ ಯುಕ್ತರಾದಂತ ನಾವೇ ಮೂರ್ತರು, ದೋಷದಿಂದ ಸಹಿತರಾದವರು, ಈ ಮೂರ್ತ ಆಗತ್ತೆ, ಇದೇ ಕಣ್ಣಿಗೆ ಕಾಣಿಸುವಂತಾಗತ್ತೆ. ಇದಲ್ಲಿ ಇದ್ದು ಭಗವಂತ ಇದಲ್ಲಿ ಇರೋದು, ಮತ್ತು ಉಳಿದ ಎರಡು ಇದೆಲ್ಲ ವಾಯು ಆಕಾಶಕ್ಕೆ ಅಮೂರ್ತ ಅಂತ ಕರೀತಾರೆ. ಯಾಕೆ ಅಂದ್ರೆ ವಾಯು ಎಂಬುದು ಮುಖ್ಯಪ್ರಾಣ ಅಂತ ದೇವತೆಗಳನ್ನ ಹೇಳ್ತಾ ಬರ್ತಾರೆ. ಮುಖ್ಯಪ್ರಾಣ ಮತ್ತು ಲಕ್ಷ್ಮಿ ಆಗ್ಬಿಡತ್ತಂತೆ, ಆಕಾಶ ಅಂದ್ರೆ ಲಕ್ಷ್ಮಿ ಆಗ್ಬಿಡತ್ತಂತೆ. ಅವರು ಯಾವತ್ತು ಅಮೃತರೇ ಇರ್ತಾರೆ, ಅವರಲ್ಲಿ ಯಾವ ದೋಷ ಅಂದ್ರೆ ದೇವರಲ್ಲಿ ದೋಷ ಇಲ್ಲ, ಲಕ್ಷ್ಮಿ ಅಂತೂ ಲಕ್ಷ್ಮೀ ದೇವಿ. ಸೊ ಅಲ್ಲಿ ದೋಷ ಇಲ್ಲದ ತತ್ವಗಳು ಉಳಿದದ್ದು ಅವ್ರನ್ನ ಬಿಟ್ಟು, ವಾಯುದೇವರನ್ನ ಬಿಟ್ಟು ಉಳಿದದ್ದೆಲ್ಲ ಇರುತ್ತಲ್ಲ, ಉಳಿದದ್ದು ವಾಟ್ ಎವರ್ ಇಟ್ ಇಸ್, ಇದೆಲ್ಲ ದೋಷದಿಂದ ಕೂಡಿರುವಂತದ್ದು ಅಂತ. ದೋಷ ಅಂದ್ರೆ ದೇವತೆಗಳು ನಮ್ ತರ ಇಲ್ಲ, ಬಟ್ ದೇ ಆರ್ ಆಲ್ಸೋ ಅವರಿಗೇನು ಅರ್ಶನಾವೇಶ ಅದು ಬರ್ಲಿಕ್ಕೆ ಸ್ಕೋಪ್ ಎಲ್ಲ ಇದೆ. ಸೊ ಅದಕ್ಕೆ ಹೇಳ್ತಾರೆ, ಸೊ ಈ ಮೂರ್ತಕ್ಕೆ ಯಾರು ದೇವತೆ ಅಂತ ಹೇಳುವಾಗ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗ ಸೂರ್ಯನಿಂದ ಹೇಳ್ತಾ ಹೋಗ್ತಾರೆ. ಸೂರ್ಯ ಅನ್ನ ಅನ್ನಾಭಿಮಾನ ಸೂರ್ಯ ಹೇಳ್ತಾರೆ, ರುದ್ರದೇವರನ್ನ ಹೇಳ್ತಾರೆ. ಸೊ ಅವರನ್ನ ನಿರ್ಮಾಣ ಮಾಡ್ಲಕ್ಕೆ ಚತುರ್ಮುಖನೇ ಒಂದು ರೂಪದಿಂದ ಇದ್ದಾನೆ ಅಂತ ಹೇಳ್ತಾರೆ. ಸೊ ಹೀಗೆ ಇಲ್ಲಿ ದೇವರನ್ನ ಮೂರ್ತ ಅಮೂರ್ತ ಅಂತ ಇವರಲ್ಲಿ ಇದು ಚಿಂತನೆ ಮಾಡೋದಂತೂ, ಇದು ಒಂದು ಉಪಾಸನೆಯನ್ನ ಮೂರ್ತರಲ್ಲಿ ಮೂರ್ತ ಕಣ್ಣಿಗೆ ಕಾಣಿಸುವಂತದ್ದು, ಅಮೂರ್ತ ಅಂದ ಉಳಿದ ಎರಡು. ಸೊ ಅದಕ್ಕೆ ಮೂರ್ತದಲ್ಲಿ ಇರುವಂತ ಈ ರೂಪ ಚಿಂತನೆ ಅಂತ ಅದನ್ನ ಇಟ್ಕೋಬಹುದು, ಉಪನಿಷತ್ತಿಗೆ ಅನುಗುಣ ಆಗತ್ತೆ. ಸೊ ಹೀಗೆ ಡಿಫ್ರೆಂಟ್ ಲೇಯರ್ಸ್ಲಿ ಇದಕ್ಕೆ ಅರ್ಥ ನೋಡೋ ಬೋದು ಅಲ್ಲಿ ಕೃಷ್ಣಾರ್ಥ.